ಪರವಿಶ್ಯಮವಾಚಿಮಾಹಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಸ್ಯಹಸ್ತಚರಣಶ್ರವಣಸ್ವಗಾತೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾರಾಂ ಪ್ರಯೋಗಿತಃ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ವಿದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃತ್ತತೆ ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೆ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋ ಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಬರೋ ಮೇ ಮಧ್ವಭಾವಕಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಪದುತ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಚಾರ್ಯ ಮುನಿತ್ರಯ ಉದಾಹೃತ ವಾದಿರಾಜ ಗುರುನ್ ವಂದೇ ಸಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತುಸ್ಮಿ ಪೃಥ್ವೀಮಂಡಲ ಮಧ್ಯಸ್ಥಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಃ ತಾನ್ ನಮಸ್ಸೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂರ್ಣಾನಂದ ಜ್ಞಾನಶಕ್ತಿಸ್ವರೂಪಂ ನಿತ್ಯಮವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣು ಪರಂಪರ ಮಾಂಡೋಕೋಪನಿಷತ್ತಿನಲ್ಲಿ ಮಂಡೋಕರೂಪಿಯಾದ ವರುಣ ಸಾಕ್ಷಾತ್ ವಿಶ್ವ ತೈಜಸ ಪ್ರಾಕ್ಯಾತುರಿಯಾಗತಕ್ಕಂಥ ನಾಲ್ಕು ಭಗವದ್ ರೂಪಗಳನ್ನು ದರ್ಶನ ಮಾಡ್ತಕ್ಕಂತಹ ಮಾಂಡೋಕೋಪನಿಷತ್ತನ್ನು ಕಂಡಿದ್ದಾರೆ. ಅದರಲ್ಲಿ ವಿಶ್ವ ಸಾಮಾನ್ಯ ನಾಲ್ಕು ಅವಸ್ಥೆಗಳು, ಜಾಗ್ರತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಎಚ್ಚರ, ಕನಸು ಮತ್ತು ನಿದ್ರೆ, ಅನಂತರ ಮೋಕ್ಷ. ನಾಲ್ಕು ಅವಸ್ಥೆಗಳಿಗೆ ಕ್ರಮವಾಗಿ ವಿಶ್ವ, ತೈತಸ, ಪ್ರಾಜ್ಞ ಮತ್ತು ತುರಿಯ ಈ ನಾಲ್ಕು ರೂಪಗಳಿಂದ ಪರಮಾತ್ಮ ನಿಯಾಮಕನಾಗಿದ್ದಾನೆ ಅನ್ನೋದು ಈ ಉಪನಿಷತ್ತಿನ ಮುಖ್ಯವಾಗಿರ್ತಕ್ಕಂಥ ಸಾರ. ಅದನ್ನೆಲ್ಲ ಹೇಳ್ತಾರೆ. ವಿಶ್ವರೂಪಕ್ಕೆ 19 ಮುಖಗಳು, ಮಧ್ಯಮಂತೂ ಗಜಾಕಾರ, ತೈತಸ ರೂಪಕ್ಕೂ ಹಾಗೇನೆ. ಆ ಮಧ್ಯರೂಪದ ಮಧ್ಯಮ ಮುಖದ ಚಿಂತನೆಯಿಂದಾಗಿ ಗಣೇಶರಿಗೆ ಗಜಮುಖ ಬಂತು ಅನ್ನೋದನ್ನು ತಿಳಿಸಿ, ಮುಂದೆ ವಿಶ್ವ ತೈಜಸ ಎರಡು ರೂಪಗಳ ಉಪಾಸನೆಯಿಂದಾಗಿ ಇವರಿಗೆ ಇಂದ್ರದೇವರಿಗೆ ಇದ್ದ ಪದವಿ ಬಂತು. ಮೂರು ರೂಪದ ಉಪಾಸನೆಯಿಂದ ನಾಲ್ಕನ್ನು ಉಪಾಸನೆ ಮಾಡಿದ್ದರಿಂದಾಗಿ, ಎರಡು ಉಪಾಸನೆಯಿಂದ ಗಣೇಶನೇ ಗಣೇಶ ಪದವಿ, ಮೂರು ಉಪಾಸನೆಯಿಂದ ಇಂದ್ರದೇವರಿಗೆ ಇಂದ್ರ ಪದವಿ, ನಾಲ್ಕರ ಉಪಾಸನೆಯಿಂದ ರುದ್ರದೇವರಿಗೆ ರುದ್ರ ಪದವಿ ಬಂತು. ಆದ್ದರಿಂದ ಇದರದ್ದು ಏನು ಹೇಳಿದಾಗಾಯಿತು, ರೂಪದ ಜ್ಞಾನದಿಂದ ವಿಶೇಷವಾದ ಒಂದು ಪ್ರಗತಿ ಕಾಣುತ್ತೇವೆ. ಆಧ್ಯಾತ್ಮಿಕವಾದಂಥ ಉನ್ನತಿಗೆ ಈ ಚತುರೂಪಗಳ ಪರಿಜ್ಞಾನ ಬಹಳ ಮುಖ್ಯವಾಗಿರ್ತಕ್ಕಂಥ ಸಾಧನೆ ಅನ್ನೋದು ಅದರಿಂದ ಸೂಚಿತವಾಗಿರ್ತಕ್ಕಂಥ ಅರ್ಥ. ಅಷ್ಟು ಹೇಳಿ ತ್ರಿಷು ಧಾಮಸು ಯದ್ಭೋಜ್ಯ ಭುಕ್ತ ಯಸ್ಯ ಪ್ರಕೀರ್ತಿತಃ ವೇದ ಏತದುಭಯಂ ಯಸ್ತು ಸಪುಂಜಾನೋ ನಲಿಪ್ಯತೆ. ಈ ರೀತಿ ಪರಮಾತ್ಮನನ್ನು ಆರಾಧನೆ ಮಾಡ್ತಾ ಮೂರು ರೂಪಗಳು, ತ್ರಿಷು ಧಾಮಸು, ಮೂರು ಸ್ಥಳಗಳಲ್ಲಿ, ಕಣ್ಣು ಮತ್ತು ಮನಸ್ಸು ಮತ್ತು ಸ್ವರೂಪ, ಮೂರರಲ್ಲಿ ಇದ್ದು ಪರಮಾತ್ಮ ಮೂರು ಅವಸ್ಥೆಗಳನ್ನು ನಡೆಸ್ತಾರೆ ಅಂತ ಯಾರು ತಿಳ್ಕೊಳ್ತಾರೋ, ಸ ಭುಂಜಾನೋ ನ ಲಿಪ್ಯತೆ, ಅವನಿಗೆ ಎಷ್ಟೇ ವಿಧವಾದಂತಹ ಈ ಭೋಗ ಇದ್ದರೂ ಲೇಪ ಉಂಟಾಗೋದಿಲ್ಲ. ಅಂದರೆ ಅದನ್ನು ಮೀರ್ತಾರೆ ಎಲ್ಲ. ಭಗವದ್ ಪೂಜಾ ರೂಪವಾಗಿ ಅನುಸಂಧಾನ ಮಾಡೋದರಿಂದ ಅವನಿಗೆ ಯಾವುದೇ ಒಂದು ಕರ್ಮದ ಲೇಪವಾಗದಂತೆ ಇರ್ತಾನೆ ಅಂತ ಅರ್ಥ. ಪ್ರಭವ ಸರ್ವಭಾವಾನಾಂ ಸತಾಮಿತಿ ವಿನಿಶ್ಚಯ, ಸರ್ವಂ ಜನ ಇತಿ ಪ್ರಾಣಃ ಚೇತೋಂಶೂನ್ ಪುರುಷಃ ಪೃಥಕ್. ಇದರಲ್ಲಿ ಮುಖ್ಯವಾಗಿ ಪರಮಾತ್ಮ ಸುಷುಪ್ತಂತು ತಮೋಜ್ಞೇಯಂ ಹರಿಂ ಪ್ರಾಪ್ಯ ತದಾವೃತ ನ ಕಾಮಯೇನ್ ನೈವ ಪಶ್ಯೇ ಜೀವ ಸ್ವಾತ್ಮ ತಮೋವಿನ. ಸುಷುಪ್ತಿಯ ವ್ಯವಸ್ಥೆಯಲ್ಲಿ ಯಾವುದನ್ನೂ ಕಾಣೋದಿಲ್ಲ ಜೀವ. ಕಾಲಂಚ ತಸ್ಯ ಸ್ಥಾನಸ್ಯ ಪತಿ ಪ್ರಾಜ್ಞೋ ಹರಿಹಿ ಸ್ವಯಂ. ಅದಕ್ಕೆ ಪ್ರಾಜ್ಞನೂಪ ರೂಪದ ಪರಮಾತ್ಮರೇ ಅಧಿಪತಿ. ಚಿತ್ತಸ್ಥೋ ದರ್ಶಯೇತ್ಯಸ್ಮಾತ್ ತೈಜಸಃ ಸ್ವಪ್ರಕೃತಿಹಿ. ಚಿತ್ತಸ್ಥ ಮನಸ್ಸಿನಲ್ಲಿದ್ದು ಪರಮಾತ್ಮ ಸ್ವಪ್ನಗಳನ್ನು ತೋರಿಸ್ತಾನ ಆದ್ದರಿಂದ ಆ ರೂಪಕ್ಕೆ ತೈಜಸ ರೂಪ. ನಬಾಹ್ಯಂ ಗಾಪಯೇದ್ಯಸ್ಮಾತ್ ಪ್ರಾಜ್ಞಸ್ತೇನ ಜನಾರ್ದನ. ಅದು ಬಾಹ್ಯವನ್ನು ತೋರಿಸೋದಿಲ್ಲ, ಈ ಸುಷುಪ್ತಿ ಅವಸ್ಥೆಯಲ್ಲ, ಮಧ್ಯದಲ್ಲಿ ಮನಸ್ಸಿಂದ ಮಾತ್ರ ತೋರಿಸೋದ್ರಿಂದ ಅದು ಮಧ್ಯದ. ಏಕೀಭಾವಂ ವ್ರಜೇತಾಂಚ ತೇನ ವಿಶ್ವಸ್ಯ ತೇಜಸ. ಏಕೀಭೂತ ಸ್ವತಃ ಪ್ರಾಜ್ಞೋ ಘನೋ ಜೀವ ತಮೋವೃತ. ತನ್ಮಾತ್ರಸ್ಯ ಸಕಾಲಸ್ಯ ಘನ ಪ್ರಜ್ಞ ಪ್ರದರ್ಶನಾತ್ತಿ ಪ್ರಕಾಶಿಕಾಯಾಮ್. ಈ ರೀತಿಯಾಗಿ ಪರಮಾತ್ಮನ ವ್ಯಾಪಾರಗಳ ಬಗ್ಗೆ ಹೇಳಿ, ವಿಶ್ವಸ್ಯ ತೈಜಸ ಪ್ರಜ್ಞ ತುರೀಯಸ್ಥೇತಿ ಕಥ್ಯತೆ ತಾರಿ ರೂಪಾಣಿ ಸರ್ವಾಣಿ ಪೂರ್ಣಾನಂದಮಯಾನಿತು. ಈ ನಾಲ್ಕು ಅವಸ್ಥೆಗಳನ್ನು ಪರಮಾತ್ಮ ಜೀವರಿಗೆ ಉಂಟು ಮಾಡ್ತಾ ಇದ್ದಾರೆ. ಇದರಿಂದ ಆತನ ಲೇಪ ಉಂಟು ಅಂತ ಕೇಳಿದರೆ ಯಾವ ಲೇಪವೂ ಇಲ್ಲ. ಓಂನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ. ಬ್ರಹ್ಮಸೂತ್ರಗಳಲ್ಲಿ ಈ ಸ್ಥಾನಭೇದದಿಂದಾಗಿ ಕಣ್ಣು ಕಂಠ ಈ ಕಡೆ ಚಿತ್ತ ಈ ರೀತಿ ಇರೋದರಿಂದ ಕಣ್ಣು ಕಂಠ ಹೃದಯ ಕಣ್ಣು ಚಿತ್ತ ಮತ್ತು ಸ್ವರೂಪ ಇದರಲ್ಲಿರೋದ್ರಿಂದ ಪರಮಾತ್ಮನಿಗೆ ಏನಾದ್ರು ಲೇಪ ಉಂಟು ಅಂತ ಕೇಳಿದರೆ ಏನೂ ಇಲ್ಲ. ತಾನಿ ರೂಪಾಡಿ ಸರ್ವಾಣಿ ಪೂರ್ಣಾನಂದಮಯಾನಿತು. ಅಷ್ಟೇ ಪೂರ್ಣವಾಗಿರ್ತಕ್ಕಂಥ ರೂಪಗಳು. ಚೇತೋಮುಖಾರಿ ಸರ್ವಾಣಿ ಪೂರ್ಣಜ್ಞಾನ ಸ್ವರೂಪತಃ ಮುಖಶಬ್ದಸ್ಯು ಸರ್ವಸ್ಯ ದೇಹಸ್ಯಾತ್ಯುಪಲಕ್ಷಣ. ಆತನ ಮುಖ ಜ್ಞಾನಮಯ ಅಂದರೆ ಇಡೀ ದೇಹವೇ ಜ್ಞಾನಮಯ ಅಂತ ಅರ್ಥ. ದೇಹಸ್ಯಾಪಿ ಉಪಲಕ್ಷಣ ತಥಾಪಿ ಮುಖಶಬ್ದೋಯಂ ಪೂರ್ಣತ್ವ ಸೂಚಯದ್ವಿಹೋ ಜ್ಞಾನಸ್ಯ ಮುಖ್ಯವಾಚಿತ್ವಾತ್ ಮುಖವಾಚ್ಯಪಿ ಸಂಸ್ವತಃ ಇತಿ ಮಾರ್ಕಂಡೇಯೇ. ಪೂರ್ಣಾನಂದ ಸ್ವರೂಪಸ್ಯ ಕ್ರೀಡಾಭೋಗೋ ನ ಚಾನ್ಯಥ ಯಥ ಆದಿಶ್ಯಸ್ಯ ದೀಪೇನ ನ ವಿಶೇಷೋಸ್ತಿ ಕಶ್ಚನ ಇತಿ ಬ್ರಹ್ಮತರ್ಕೇ. ಪೂರ್ಣಾನಂದ ಸ್ವರೂಪನಾದ ಪರಮಾತ್ಮನಿಗೆ ಕ್ರೀಡೆಯಾಗಿ ಭೋಗವಾಗಲಿ ವ್ಯತ್ಯಾಸವಲ್ಲ. ಆದಿತ್ಯಸ್ಯ ದೀಪೇರನ ವಿಶೇಷೋಸ್ತಿ ಕಶ್ಚನ. ಪರಮಾತ್ಮನಿಗೆ ಕ್ರೀಡೆಯಿಂದ ಭೋಗದಿಂದ ಏನಾದರೂ ಪ್ರಯೋಜನ ಉಂಟು ಅಂತ ಪ್ರಶ್ನೆ. ಈ ರೀತಿ ಪರಮಾತ್ಮ ನಾಲ್ಕು ಅವಸ್ಥೆಗಳಿಗೆ ನಿಯಮನವನ್ನು ಮಾಡ್ತಾ ಇದ್ದಾನಲ್ಲ, ಅದು ಕ್ರೀಡೆ ಅದು ಒಂದು. ಅದರಿಂದ ಭೋಗ ವ್ಯತ್ಯಾಸಗಳೇನಾದ್ರು ಉಂಟು ಅಂದರೆ ಇಲ್ಲ. ಹೇಗೆ? ಯಥ ಆದಿತ್ಯಸ್ಯ ದೀಪೇರ ನ ವಿಶೇಷೋಸ್ತಿ ಕಶ್ಚನ. ಸೂರ್ಯನಿಗೆ ದೀಪ ಹೆಚ್ಚಿಡೋದ್ರಿಂದ ಏನಾದರೂ ಬೆಳಕು ಹೆಚ್ಚಾಗುತ್ತಾ? ಏನೂ ಇಲ್ಲ. ನಮಗೆ ಪುಣ್ಯ ಅದರಿಂದ ಅಷ್ಟೇ, ಸೂರ್ಯನ ಆರಾಧನೆ ಮಾಡಿದ ಪುಣ್ಯ ನಮಗೆ ಹೊರತು ದೇವರಿಗೇನಿಲ್ಲ, ಸೂರ್ಯನಿಗೇನಿಲ್ಲ, ಅದರಿಂದ ತೇಜೋ ವ್ಯತ್ಯಾಸ ಇಲ್ಲ. ಅದೇ ರೀತಿಯೇ ಪರಮಾತ್ಮನಿಗೆ ನಮ್ಮ ಅನುಗ್ರಹ ಕೃಷ್ಣೆಲ್ಲ ಮಾಡ್ತಾನೆ ಹೊರತು ಅವನಿಗೆ ತನ್ನಿಮಿತ್ತವಾದ ಭೋಗಾದಿಗಳೇನೂ ಇಲ್ಲ. ಕ್ರೀಡೆ ಉಂಟು ಅಂದರೆ ಕ್ರೀಡೆ ಉಂಟು. ವಿಹಾರ ಸ್ವಯಂ ವಿಹಾರ ಹಮೇ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿಕೃದೇವ ಭೂತ್ಯಾಹ. ಪರಮಾತ್ಮ ಏನು ಮಾಡ್ತಾರೋ ಅದೆಲ್ಲ ಲೀಲೆ ವಿನೋದ ವಿನೋದ ಅಷ್ಟೇ, ವಿಹಾರ. ಈಗ ಇದೇನು ಹೇಳಿದರು, ಇಷ್ಟೆಲ್ಲ ಮಂತ್ರಗಳನ್ನು ಏನಂತ ಹೇಳ್ತಾರೆ, ಅತ್ರೈತೆ ಶ್ಲೋಕಾ ಭವಂತಿ ಅಂತ ಉಲ್ಲೇಖ ಮಾಡಿದರು. ನೋಡ್ತಿರೋದು ವರುಣ, ಇದೆಲ್ಲ ವೇದ ಮಂತ್ರಗಳು. ಮತ್ತೆ ಕೆಲವು ಕೊಟೇಷನ್ಸ್ ಬಂತು. ವೇದ ಮಂತ್ರಗಳ ಮಧ್ಯೆ ಕೊಟೇಷನ್ಸ್ ಬರೋದ? ಬೇರೆ ವಿಷಯ ಹೇಳ್ಬೇಕಾದ್ರೆ ವೇದ ಕೊಟೇಷನ್ ಕೊಡಬಹುದು, ಬೇರೆ ಇನ್ನೊಬ್ಬರು ಕೊಟೇಷನ್ ಕೊಡಬಹುದು. ವೇದ ಮಂತ್ರಗಳೇ ಕೊಟೇಷನ್ ಕೊಡ್ತಾರೆ ಅಂತ ಆಚಾರ್ಯ ಹೇಳ್ತಾರೆ. ಹೌದು. ಪ್ರಮಾಣಸ್ಯ ಪ್ರಮಾಣಂಚ ಬಲವದ್ ವಿದ್ಯತೆ ಮುನೆ ಬ್ರಹ್ಮದೃಷ್ಟಾದ್ಯತೋ ಮಂತ್ರಾನ್ ಪ್ರಮಾಣಂ ಸಲೀಲೇಶ್ವರ ಅತ್ರ ಶ್ಲೋಕ ಭವಂತೀತಿ ಚಕಾರೈವ ಪೃಥಕ್ ಪೃಥಕ್ ಇತಿ ಗಾರುಡೇ. ಆ ರೀತಿ ಉಂಟು. ಇದು ವರ್ಣದೃಷ್ಟವಾದ ಭಾಗ ಒಂದು. ಬ್ರಹ್ಮದೃಷ್ಟವಾದ ಮಂತ್ರಗಳನ್ನು ವರ್ಣದೇವರು ಏನು ಮಾಡ್ತಿದ್ದಾರೆ ಅದನ್ನು ಕಾಣ್ತಿರೋದ್ರಿಂದ ಇನ್ನೂ ಜ್ಞಾನ ದಾರ್ಢ್ಯ ಆಗತ್ತೆ. ಪ್ರಮಾಣಗಳಿಗೂ ಪ್ರಮಾಣ ಉಂಟು. ಪ್ರಮಾಣಸ್ಯ ಪ್ರಮಾಣಂಚ ಬಲವದ್ ವಿದ್ಯತೆ ಮುನೆ. ಟೀಕಾರಾಯರ ಮಾತಿಗೆ ಆಚಾರ್ಯರ ಮಾತನ್ನು ಕೋಟ್ ಮಾಡಿದಾಗ ಏನಾಯ್ತದ? ಪ್ರಮಾಣಕ್ಕೆ ಪ್ರಮಾಣ. ಆ ರೀತಿಯಿಂದ ಅದೇ ವರ್ಣದೃಷ್ಟವಾದ ಮಂತ್ರಗಳಿಗೆ ಬ್ರಹ್ಮದೃಷ್ಟವಾದ ಮಂತ್ರಗಳನ್ನು ಸಮಾಖಿಯಾಗಿ ಕಾಣೋದ್ರಿಂದ ಇದು ವಿಶೇಷವಾದಂತಹ ಮಹತ್ವ ಬಂತು ಅಂತ ಅರ್ಥ. ಅತ್ರ ಶ್ಲೋಕ ಭವಂತಿ ಇದೊಂದು ಇಲ್ಲಿ ಹೇಳಿದ್ರಿಂದ ಬೇರೆ ಉಪನಿಷತ್ತುಗಳಲ್ಲಿ ಮಾತು ಬರುತ್ತೆ, ಅದಕ್ಕೆಲ್ಲ ಮತ್ತೆ ಆಚಾರ ಅರ್ಥ ಬರೆಯೋದಿಲ್ಲ, ಇಲ್ಲಿ ಹೇಳಿದ್ರೆ ಅದು ತಿಳ್ಕೊಂಡ್ಬಿಡ್ಬೇಕಾಗ್ತದೆ. ಆ ರೀತಿ ಬಂದಾಗ ಆ ಉಪನಿಷತ್ಕರ ಉಪನಿಷತ್ತಿನ ಮೂಲಭೂತದ ವಾಕ್ಯಗಳಾಗಿ ಉಂಟೋ ಇಲ್ಲೋ ಅಂದರೆ ಉಂಟು. ಆದರೆ ಅವರಿಂದ ಉತ್ತಮರಿಂದ ದುಷ್ಟವಾದ ಮಂತ್ರಗಳನ್ನು ಇಂಥ ಋಷಿಮುನಿಗಳು ತಮ್ಮ ಮಾತುಗಳಿಗೆ ಪ್ರಮಾಣವನ್ನಾಗಿ ಉಲ್ಲೇಖ ಮಾಡ್ತಾರೆ. ಪ್ರಭವ ಸರ್ವಭಾವಾನಾಂ ವಿಷ್ಣುರೇವನ ಸಂಶಯ ಇತ್ತಂ ಸತಾಂ ನಿಶ್ಚಯ ಸ್ಯಾತ್ ಅನ್ಯಥಾ ತು ಅಸತಾಂ ಭವೇತ್. ಪ್ರಭವ ಸರ್ವಭಾವಾನಾಂ ವಿಷ್ಣುರೇವರ ಸಂಶಯ. ಎಲ್ಲ ವಸ್ತುಗಳಿಗೂ ಕೂಡ ಪ್ರಭವ, ಅಹಂ ಸರ್ವಸ್ಯ ಪ್ರಭವ ವಿಷ್ಣುವೇ. ಇತ್ತಂ ಸತಾಂ ನಿಶ್ಚಯ ಸ್ಯಾತ್ ಸಜ್ಜನರು ಯಾವ ಕಾಲಕ್ಕೂ ಗಟ್ಟಿ ಇದಕ್ಕೆ ವ್ಯತ್ಯಾಸನೇ ಇಲ್ಲ ಅವ್ರ ಮಾತಿನಲ್ಲಿ. ಅನ್ಯಥಾ ತು ಅಸತಾಂ ಭವೇತ್. ದುಷ್ಟರಿಗೆ ಮಾತ್ರ ಏನು ವಿಷ್ಣು ಮಾಡಿದ್ದಲ್ಲ ನಾವೇ ಮಾಡ್ಕೋತೇವೆ ಅನ್ನೋ ಭಾವನೆ ಇರುತ್ತೆ. ಸರ್ವಸ್ಯಗೆ ಪ್ರಣೇತೃತ್ವಾತ್ ಪ್ರಾಣೋ ನಾರಾಯಣ ಪರಹ. ಇಲ್ಲಿ ಪ್ರಾಣ ಪ್ರಾಣ ಅಂತ ಬಂದಿದ್ದರೆ ಸ್ವಲ್ಪ ಮುಂದೆ ಬರಬೇಕು. ಇಲ್ಲಿ ಪ್ರಾಣ ಬಂದರೆ ಬಂದಿರತಕ್ಕಂಥ ಪ್ರಾಣ ಯಾರು ಅಂತ ಕೇಳಿದರೆ ಸಾಕ್ಷಾತ್ ವಿಷ್ಣುವೇ ಹೊರತು ಪ್ರಾಣ ಶಬ್ದವಾಚ್ಯತ್ವ ವಿಷ್ಣುವಿಗೆ, ವಿಷ್ಣು ಸಹಸ್ರನಾಮದಲ್ಲಿ ಪ್ರಾಣ ಅಂತ ಬರೋದು ಯಾರಿಗೆ? ವಿಷ್ಣುವಿಗೆ. ಆ ರೀತಿ ಅಂತ ವಿಭೂತಿಂ ಪ್ರಸವಂ ತ್ವನ್ನೇ ಮನ್ನೆಂತೆ ಸೃಷ್ಟಿಚಿಂತಕಾಹ ಸ್ವಪ್ನ ಮಾಯಾ ಸ್ವರೂಪೇತಿ ಸೃಷ್ಟಿರನ್ನೇರ್ವಿಕಲ್ಪಿತ ಇಚ್ಛಾಮಾತ್ರಂ ಪ್ರಭೋ ಸೃಷ್ಟಿ ಇತಿ ಸೃಷ್ಟೋ ವಿನಿಶ್ಚಿತಾಹ ಕಾಲಾತ್ ಪ್ರಕೃತಿ ಪ್ರಸೂತಿಂ ಭೂತಾನಾಂ ಮನ್ಯಂತೆ ಕಾಲಚಿಂತಕಾಹ ಭೋಗಾರ್ಥಂ ಸೃಷ್ಟಿರಿತ್ಯನ್ನೇ ಕ್ರೀಡಾರ್ಥಮಿತಿ ಚಾಪರೇ ದೇವಶೇಷಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ ಇತಿ. ಇವತ್ತು ಮೂರು ಮಂತ್ರಗಳು. ತಾಂ ಸೃಷ್ಟಿಂ ಬಹುಧಾ ಪ್ರಾಹು ಜ್ಞಾನಿನೋ ಅಜ್ಞಾನಿನಸ್ತಥಾ ವಿಷ್ಣು ವಿಕೃತಿ ಮಾಯಾತಿ. ಈ ಸೃಷ್ಟಿ ಅಂದರೆ ಏನು ಅಂದರೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ, ಪೂರ್ವಪಕ್ಷಗಳೆಲ್ಲ ಕೂಡ. ವಿಭೂತಿಂ ಪ್ರಸವಂ ತ್ವನ್ನೇ ಮನ್ಯಂತೆ ಸೃಷ್ಟಿಚಿಂತಕಾಹ ಸ್ವಪ್ನ ಮಾಯಾ ಸ್ವರೂಪೇತಿ ಸೃಷ್ಟಿರನ್ಯೈಹಿ ವಿಕಲ್ಪಿತ. ಕೆಲವು ಸೃಷ್ಟಿ ಅಂದರೆ ಏನಂತ ಹೇಳ್ತಾರೆ, ವಿಷ್ಣು ವಿಕೃತಿ ಮಾಯಾತಿ ಮಹದಾದಿ ಸ್ವರೂಪಿಣಿ. ವಿಷ್ಣುವೇ ಟ್ರಾನ್ಸ್ಫಾರ್ಮ್ ಆಗಿಬಿಡ್ತಾನೆ, ಉಪಾದಾನ ಕಾರಣ ಅವನೇ ಅಂತ ಹೇಳ್ತಕ್ಕಂಥ ಜನ ಇದ್ದಾರೆ. ತತ್ತದ್ ವಿಭೂತಿಭೂತಿ ವಿವಿಧ ಭೂತಿಸ್ತು ಸೃಷ್ಟಿ ಪ್ರೋಕ್ತಾಹಿ ಅಪಂಡಿತೈಹಿ. ವಿವಿಧಾಕಾರವಾಗಿ ತಾನೇ ರೂಪ ತಾಡಿಬಿಡ್ತಾನೆ ಅಂತ ಹೇಳ್ತಾರಲ್ಲ, ಇದೆಲ್ಲ ಅಪಂಡಿತರ ಮಾತು, ಜ್ಞಾನಿಗಳ ಮಾತಲ್ಲ. ಇನ್ನೂ ಕೆಲವರಿದ್ದಾರೆ, ಸ್ವಪ್ನ ಮಾಯಾ ಸ್ವರೂಪಾಂಚ ಕೇಚಿತಜ್ಞ ಜನಾ ವಿದುಹು. ಇದೊಂದು ಇಂದ್ರಜಾಲ ಮಹೇಂದ್ರಜಾಲ ಇದ್ದ ಹಾಗೆ ಮಾಯಾ, ಇನ್ನೂ ಕೆಲವರು ಸ್ವಪ್ನ ಇದ್ದ ಹಾಗೆ ಅಂತ ಏನೇನೋ ಹೇಳ್ತಾರೆ. ಇದೆಲ್ಲ ತಪ್ಪು. ಯಾತಕ್ಕೆ ಅವಿಕಾರಶ್ಚ ಚಿನ್ಮಾತ್ರಶ್ಚೈವ ಇಚ್ಛೆಯೈವ ಅಖಿಲಂ ಜಗ. ಪರಮಾತ್ಮ ಟ್ರಾನ್ಸ್ಫಾರಮೂ ಆಗೋದಿಲ್ಲ, ಬೇರೆ ಬೇರೆ ವಸ್ತುಗಳ ರೂಪವನ್ನು ತಾನೇ ತಗೊಳ್ಳೋದು, ಅದೇ ವಸ್ತುವಾಗಿ ಬಿಡೋದಿಲ್ಲ ಪರಮಾತ್ಮ. ಅವಿಕಾರ ಎಂದು ದೇವರಿಗೇನಿಲ್ಲ, ನಿರ್ವಿಕಾರೋ ಅಕ್ಷರ ಶುದ್ಧ. ದೇವರಿಗೇನಿಲ್ಲ, ವಿಕಾರ ಇಲ್ಲ. ಸಾಮಾನ್ಯ ಚೇತನೇ ಜಡ ಆಗೋದಿಲ್ಲ, ಜಡದ ಸಂಪರ್ಕ ಬರುತ್ತೆ ಚೇತನಿಗೆ. ಚೇತನ ದೇಹದಲ್ಲಿದ್ದಾನೆ, ಆದರೆ ಚೇತನವೇ ದೇಹ ಆಗಿಲ್ಲ, ದೇಹ ಚೇತನನೂ ಆಗಿಲ್ಲ. ಆದರೆ ಸಂಬಂಧ ಬಂದಿದೆ ಅವರಿಗೆ. ದೇವರಿಗೆ ಅದೂ ಬರೋದಿಲ್ಲ, ಗೊತ್ತಾಯ್ತಾ? ದೇವರು ಎಂಥವನು? ಸದಾ ನಿರ್ವಿಕಾರ. ಉತ್ಪದ್ಯತೆ ಇತಿ ಪ್ರಾಜ್ಞ. ಮತ್ತು ಸೃಷ್ಟಿ ಮಾಡ್ತಾನೆ ಹೇಗೆ ಮಾಡ್ತಾನೆ ಅಂದರೆ, ಇಚ್ಛಾ ಮಾತ್ರಂ ಪ್ರಭು ಸೃಷ್ಟಿ. ದೇವರು ಇಚ್ಛೆ ಮಾಡಿದರೆ ಸಾಕು, ಇಚ್ಛೆ ಮಾಡಿದರೆ ಸೃಷ್ಟಿ ಮಾಡ್ತಾನೆ ಹೊರತು ತಾನೇ ಟ್ರಾನ್ಸ್ಫಾರ್ಮ್ ಆಗೋದಾಗಲಿ ಏನೋ ಮಾಡೋದಾಗಲಿ ಮಾಡೋದಿಲ್ಲ. ಇವೆಲ್ಲ ಬಹಳ ಮುಖ್ಯ ಇದು. ಇದೆಲ್ಲ ಇದ್ದ ವಾದಗಳು ಇಟ್ಟುಕೊಂಡೇ ಏನೇನು ಅನೇಕ ಮತಗಳು ಸೃಷ್ಟಿಯಾಗಿಬಿಡುತ್ತೆ. ಅದರಿಂದ ಪೂರ್ಣ ಶಕ್ತಿಯೇ ಹೇ ಕುತೋ ಮಾಯಾ ಸಾರ್ವಜ್ಞ ಸ್ವಪ್ನವತ್ ಕುತಃ ಉತ್ಪದ್ಯತೆ ಇತಿ ಪ್ರಾಜ್ಞ ಪ್ರಾಹುರ್ ಬ್ರಹ್ಮಾದ ಯೋಗ್ಯಲಾಹ. ಅದೆಲ್ಲ ಯಾರ್ಯಾರ್ದೋ ಅಯೋಗ್ಯರ ಮತಗಳು. ಇದು ಯಾರ ಮತ? ಇದು ಇಚ್ಛಾ ಮಾತ್ರಂ ಪ್ರಭು ಸೃಷ್ಟಿ ಎಂದು ಯಾರ ಮತ? ಬ್ರಹ್ಮಾದಿ ದೇವತೆಗಳ ಮತ ಇದು, ಅಂದರೆ ಪ್ರಾಜ್ಞರ ಮತ ಇದು. ಪೂರ್ಣ ಶಕ್ತಿ ಕುತೋ ಮಾಯಾ ಸಾರ್ವಜ್ಞಾತ್ ಸ್ವಪ್ನವತ್ ಕುತಃ ಪೂರ್ಣಶಕ್ತೇ ಕುತೋ ಮಾಯಾ. ಪರಮಾತ್ಮ ಪೂರ್ಣಶಕ್ತಿ ಸಂಪನ್ನ, ಅವನೇ ಮಾಯ ಮಾಡ್ತಾನೆ. ಮಾಯ ಮಾಡೋದಲ್ಲ ಯಾರು, ಕಪಟಿಗಳು ಯಾರು ಮಾಡ್ತಾರೆ? ಶಕ್ತಿ ಇಲ್ಲದೇ ಇದ್ದವರು ಏನಂತೆ ಶುರು ಮಾಡ್ತಾರೆ? ಶಕ್ತಿ ಇಲ್ಲದೆ ಇದ್ದವರು ಮಾಡೋ ಕೆಲಸಗಳೇ ಹೊರತು ಶಕ್ತರು ಮಾಡೋ ಕೆಲಸಗಳಲ್ಲ. ಪೂರ್ಣಶಕ್ತೇ ಕುತೋ ಮಾಯಾ ಹಿಂದೆ ಹೇಳಿದರು. ಇಂದ್ರಜಾಲ ವಿಧಾಂ ಸೃಷ್ಟಿಂ ಮನ್ಯಂತೆ ಜ್ಞಾನ ದುರ್ಬಲಾಹ ಅಶಕ್ತಾಹ ಸತ್ಯ ಸೃಷ್ಟೋ ಹಿ ಮಿಥ್ಯಾ ಸೃಷ್ಟಿಂ ಪ್ರಕುರ್ವತೆ. ಸತ್ಯ ಸೃಷ್ಟಿ ಮಾಡೋಕ್ಕಾಗದೇ ಇದ್ದವರು ಏನು ಮಾಡ್ತಾರೆ? ಮಿಥ್ಯಾ ಸೃಷ್ಟಿಯನ್ನು ಮಾಡ್ತಾರೆ. ಪರಮಾತ್ಮ ಸಮರ್ಥ, ಸರ್ವತಂತ್ರ ಸ್ವತಂತ್ರ, ಅವರ್ಯಾಕೆ ಮಿಥ್ಯಾ ಸೃಷ್ಟಿ ಮಾಡ್ತಾನೆ? ಇದೆಲ್ಲ ಯೋಚನೆ ಮಾಡಬೇಕು. ಸಾರ್ವಜ್ಞ ಸ್ವಪ್ನವತ್ ಕುತಃ, ಅದು ಕೊಟ್ಟರೆ ಆರ್ಗ್ಯುಮೆಂಟ್ ಇರ್ತದೆ. ಇಂಥ ವ್ಯಕ್ತಿ ಅವ್ರು ಕೋಟ್ಯಾಧೀಶ ಒಬ್ಬನ ಯಾವನೊಬ್ಬನ್ನ 100 ರೂಪಾಯಿ ಕೊಲೆ ಮಾಡೋದಂದ್ರೆ ಒಪ್ಲಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಬೇರೆ ಕಾರಣ ಹೇಳ್ಬೋದು, ಬೇಕಾದ್ರೆ ಈ ಕಾರಣ ಹೇಳಕ್ಕೆ ಬರೋದಿಲ್ಲ. ಯಾತಕ್ಕೆ? ಇದು ದಬ್ಲಕ್ಕೆ ಸಾಧ್ಯ ಇಲ್ಲದ ಮಾತು ಇವೆಲ್ಲ ಕೂಡ. ಧರ್ಮದೋಷ ವ್ಯತೀತಸ್ಯ ವಿಕಾರ ಕುತಯಿಷ್ಯತೆ. ಇನ್ನು ವಿಕಾರ ಬರೋ ಸಾಧ್ಯತೆ ಯಾವಾಗ? ದೋಷ ಇದ್ದವನಿಗೆ ವಿಕಾರ ಹಾಲು ಮೊಸರಾಗಿ ಟ್ರಾನ್ಸ್ಫಾರ್ಮ್ ಆಗಿಬಿಡುತ್ತೆ, ಮೊಸರು ಮುಂದೆ ಮೊಸರು ಬೆಣ್ಣೆಯಾಗಿ ಏನೇನೋ ಆಗಿಬಿಡುತ್ತೆ. ಅದು ಏನು ಅಸ್ವತಂತ್ರ ಅದು, ಮತ್ತು ದೋಷಯುಕ್ತವಾದದ್ದು ಜಡ. ದೇವರು ಸರ್ವದೋಷ ವ್ಯತೀತಸ್ಯ ವಿಕಾರ ಕುತಯಿಷ್ಯತೆ. ವಿಕಾರ ಬಂದು ದೋಷ, ಅದು ನೆನಪಿರಬೇಕು. ವಿಕಾರ ಬಂದೇನದು? ದೋಷ. ಸರ್ವದೋಷ ವಿವರ್ಜಿತ ಅಂತ ದೇವರನ್ನು ಕರೆದ ಮೇಲೆ ವಿಕಾರ ಅಂಬುದು ದೋಷ ಆದಮೇಲೆ ಆ ವಿಕಾರ ಹೇಗೆ ಹೊಂದುತ್ತಾನೆ? ಇವೆಲ್ಲ ಯೋಚನೆ ಮಾಡಬೇಕು. ತಸ್ಮಾದೇವ ಅವಿಕಾರಸ್ಯ ವಿಷ್ಣೋರ್ ಇಚ್ಛಾವಶಾದಿತಂ ಯಥಾರ್ಥವೇವ ಸಂಭೂತಂ ಇತಿ ವೇದವಚೋಖಿಲಂ. ಆದ್ದರಿಂದ ಅವಿಕಾರನಾದ ಪರಮಾತ್ಮನಿಂದ ಅವನ ಇಚ್ಛೆಯಿಂದಲೇ ಇದೆಲ್ಲ ಕೂಡ ಸತ್ಯವಾಗಿ ಸೃಷ್ಟಿಯಾಗಿದೆ ಹೊರತು ಸುಳ್ಳಾಗಿ ಸೃಷ್ಟಿಯಾಗಿಲ್ಲ. ಕವಿರ್ಮನೀಷಿ ಪರಿಭೂಹು ಸ್ವಯಂಭೂಹು ಯಥಾ ತಥ್ಯತೋ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯಃ. ಈಶಾವಾಸ್ಯ ಸ್ಪಷ್ಟ ಹೇಳ್ತಾ ಇದೆ. ಯಥಾತಥ್ಯತಃ ಪರಮಾತ್ಮರು ಸೃಷ್ಟಿ ಮಾಡ್ತೀವಿ. ಎಂಥ ಸೃಷ್ಟಿ ಅದು? ರಿಯಲ್ ಸೃಷ್ಟಿ ಅಂತ ಹೇಳಿ, ರೀಲ್ ಸೃಷ್ಟಿ ಅಂತ ಇವರು. ರೀಲ್ ಸೃಷ್ಟಿ, ರೀಲ್ ಅಂದ್ರೆ ಗೊತ್ತಾ, ರೀಲ್ ಬಿಡ್ತಾರೆ ಅಂತ ಹೇಳಿ. ರೀಲ್ ಸೃಷ್ಟಿ ಅಂತ ಇವರು ಅಂದರೆ ರಿಯಲ್ ಸೃಷ್ಟಿ ಅಂತ ಆಚಾರ ಹೇಳಿದ್ದು. ಇಷ್ಟೇ ವ್ಯತ್ಯಾಸ. ರೀಲ್ಗೂ ರಿಯಲ್ಗೂ ಏನು ವ್ಯತ್ಯಾಸ ಇದೆಯಲ್ಲ ಅಷ್ಟೇ. ಯಥಾರ್ಥವೇವ ಸಂಭೂತಂ ಇತಿ ವೇದವಚೋಖಿಲಂ. ಎಲ್ಲ ವೇದವಾಕ್ಯಗಳು ಕೂಡ ಸತ್ಯವಾಗಿ ಹೇಳ್ತಾ ಇದೆ ಸತ್ಯ ಸೃಷ್ಟಿ ಅಂತ ಹೇಳಿ. ಕೇಚಿತ್ ಇದೆಲ್ಲ ಮಾಯಾವಾದ ಹೊರಟೋಯ್ತಾಗ ಮಾಯಾವಾದಕ್ಕೆ ಉತ್ತರ ಬಂದಿದೆ. ಈಗ ಮಾಯಾ ಸೃಷ್ಟಿ ಅಂತ ಅವ್ರು ಕರೆದಾಗ ದೇವರಿಗೆಲ್ಲಿ ಮಾಯಾ ಈ ಮತ್ತೆ? ಯಾರಿಗೋ ಮಾಯಾ ಅಂದರೆ ಅರ್ಥ ಆಗುತ್ತೆ, ಯಾರೋ ಮಾಯಾ ಮಾಡಬಹುದು, ಯಾರಿಗೋ ಮಾಯಾ ಮಾಡಬಹುದು. ಪರಮಾತ್ಮ ಯಾರೋ ಅಲ್ಲ, ಸರ್ವತಂತ್ರ ಸ್ವತಂತ್ರ, ಯಾರಿಗೋ ಮಾಡೋ ಪ್ರಸಕ್ತಿ ಇಲ್ಲ, ಅವನಿಗೆ ಅಶಕ್ತಿ ಇದು ಸರ್ವಶಕ್ತ ಅವನು. ಆದ್ದರಿಂದ ಎರಡೂ ಒಪ್ಪಬಾರದು. ಕೇಚಿತ್ ಕಾಲತ ಏ ವೈತಾಂ ಸೃಷ್ಟಿಮಾಹುರ ಕೋವಿಧಾ ಕೇಚಿತ್ ರುದ್ರಾತ್ ಬ್ರಹ್ಮಣಶ್ಚ ಪ್ರಧಾನಾತಿಥಿ ಚಾಪರೆ ವಿಮೂಢಾ ಸರ್ವ ಏ ವೈತೆ ಯಥೋ ನಾರಾಯಣ ಪರಹ. ಕೆದರಿದ್ದಾರೆ. ಕಾಲಾತ್ ಪ್ರಸೂತಿ, ಕಾಲದಿಂದ ಸೃಷ್ಟಿ ಅಂತ ಕೆಲವರು, ಕಾಲದಿಂದ ಸೃಷ್ಟಿ ನಮ್ಮ ವಿಜ್ಞಾನಿಗಳು ಹೇಳಿ ಟೈಮ್ ಅಂತ ಹೇಳ್ಬಿಡ್ತಾರೆ. ಅವನು ಟೈಮ್ ಬಂದರೆ ಸೃಷ್ಟಿ ಆಗಿ, ಸೃಷ್ಟಿ ಟೈಮ್ ಆ ಟೈಮ್ ಅಂತ ಹೇಳ್ತಾರೆ, ಟೈಮ್ನಿಂದ ಅಂತ ಹೇಳಬಾರ್ದು. ಇನ್ನು ಕಾಲಾಭಿಮಾನಿ ಯಾರು? ಕಾಲ ಲಯ ರುದ್ರದೇವರು, ಅವರಿಂದ ಸೃಷ್ಟಿ ಅಂತ ಕೆಲವರು, ಅದೂ ಸರಿಯಲ್ಲ. ಇನ್ನೂ ಕೆಲವರು ಮೊನ್ನೆಂತೆ ಕಾಲಚಿಂತಕಾಹ, ಅವರು ಕಾಲಚಿಂತಕರು, ಮಾತೆತ್ತಿದ್ರೆ ಕಾಲ. ಜ್ಯೋತಿಷಶಾಸ್ತ್ರ ಮೂಲತಃ ವೇದಾಂಗ ಅದು, ಗೊತ್ತಾಯ್ತಾ? ಇವತ್ತಿನ ಜ್ಯೋತಿಷಶಾಸ್ತ್ರ ಏನಾಗಿಬಿಟ್ಟಿದೆ ಅಂದರೆ ಇಂಡಿಪೆಂಡೆಂಟ್ ಶಾಸ್ತ್ರ ಮಾಡ್ಕೊಬಿಟ್ಟಿದ್ದಾರೆ. ಸೊ ನಾಸ್ತಿಕರು ಜ್ಯೋತಿಷ್ಯ ಹೇಳ್ತಾರೆ, ಅರ್ಥ ಆಯ್ತಾ? ಈಗ ನಾಸ್ತಿಕರು ಜ್ಯೋತಿಷ್ಯ ಹೇಳಿದ್ರೆ ಏನರ್ಥ ಅದಕ್ಕೆ? ಜ್ಯೋತಿಷ್ಯ ಎಂಬುದು ವೇದಾಂಗ ಆದ ಮೇಲೆ ಅದೆಂದೂ ಪ್ರಧಾನ ಆಗೋದಿಲ್ಲ. ಯಾವುದು ಪ್ರಧಾನ ಆಗೋದು? ವೇದ. ವೇದ ಒಪ್ಪೋರು ಜ್ಯೋತಿಷ್ಯ ಹೇಳಿದ ಅರ್ಥ ಇದೆ ಹೊರತು, ವೇದ ವಿರೋಧಿಗಳು ವೇದ ಒಪ್ಪಿದರೆ? ಎಷ್ಟೋ ಜನ ಜೈನಾದಿಗಳಲ್ಲಿ ಬಹಳ ಪ್ರಸಿದ್ಧರಾಗಿ ಜ್ಯೋತಿಷ್ಯ ಪ್ರಸಿದ್ಧರಾಗಿಬಿಟ್ಟಿದ್ದಾರೆ. ಅವ್ರು ವೇದನೇ ಒಪ್ಪೋದಿಲ್ಲ, ಫಸ್ಟ್ ಆಫ್ ಆಲ್ ಪ್ರಮಾಣ ಪ್ರಬಲ ಅಲ್ಲ ಅದು, ಅದ್ರ ಪ್ರಾಮಾಣ್ಯನೇ ಒಪ್ಪೋದಿಲ್ಲ. ಜ್ಯೋತಿಷಶಾಸ್ತ್ರ ಒಪ್ಪಿದ ಏನು ಮಹತ್ವ ಬಂತದಕ್ಕೆ? ಅದು ಡೆಡ್ ಬಾಡಿಗೆ ಅಲಂಕಾರ ಮಾಡಿದಾಗ ಆಗುತ್ತೆ ಅಷ್ಟೆ. ಡೆಡ್ ಬಾಡಿಗೆ ಅಲಂಕಾರ ಮಾಡಿದ್ದು ಮಾಡಿದ್ದೇನೆ, ಯಾವ ಡ್ರೆಸ್ ಹಾಕೋಣ ಅಂತೇಳಿ, ಏನು ಉಪಯೋಗ ಇಲ್ಲ. ಅದ್ರ ಹೇಳ್ತಾರೆ ರುದ್ರನ ಸೃಷ್ಟಿ ಅಂತ ಹೇಳಬಾರ್ದು, ಬ್ರಹ್ಮದೇವನ ಸೃಷ್ಟಿ ಅಂತ ಹೇಳಬಾರ್ದು. ಅವರೊಳಗೆ ನಿಂತು ಬ್ರಹ್ಮಣಿ ಬ್ರಹ್ಮರೂಪೋಸು, ಪರಮಾತ್ಮ ತಾನೇ ಸೃಷ್ಟಿ ಮಾಡ್ತಾನೆ ಹೊರತು ಬರೀ ಬ್ರಹ್ಮದೇವ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಪ್ರಧಾನಾದಿತಿ ಚಾಪರೆ ನೇಚರ್ ಸೃಷ್ಟಿ, ಪ್ರಧಾನ ಅಂದರೆ ನೇಚರ್, ನೇಚರ್ ತಾನೇ. ಇದೊಂದು ವಿಜ್ಞಾನದ ವಾದನೆ, ನೇಚರ್ ತಾನಷ್ಟು ತಾನೇ ಮಾಡ್ತಾ, ನೇಚರ್ ಫೈಂಡ್ಸ್ ಇಟ್ ಓನ್ ಸೊಲ್ಯೂಷನ್ ಏನೋ ಹೇಳ್ತಿರ್ತಾರೆ, ತಪ್ಪದು. ಯಾಕೆ? ಬೇಕಾದ್ರೆ ಒಂದೇ ದೋಷ ಏನು? ಅವರೆಲ್ಲ ಬ್ರಹ್ಮಾದಿಗಳು ಯಾವುದು ಸೃಷ್ಟಿಕರ್ತಾರಲ್ಲ, ಅಸ್ವತಂತ್ರರು. ಇದನ್ನ ಪ್ರಧಾನ ಬದಲಾದವರು ಯಾವುದು ಸೃಷ್ಟಿಕರ್ತ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಚೇತನ ಅದು, ಅಸ್ವತಂತ್ರದ ಅಚೇತನ, ಅಚೇತನ ಜಡ ಅಂದ ಮೇಲೆ ಇವ್ರು ಯಾರು ಸೃಷ್ಟಿಕರ್ತ ಹೊತ್ತಕ್ಕೆ ಬರೋದಿಲ್ಲ. ಸೊ ಸೃಷ್ಟಿ ಮಾಡೋಕ್ಕೆ ಏನಿರಬೇಕು? ಎರಡಿರಬೇಕು. ಒಂದೇನಾಗಿರ್ಬೇಕು ಅದು ಚೇತನ ಆಗಬೇಕು, ಇನ್ನೊಂದೇನಾಗಬೇಕು ಸ್ವತಂತ್ರ ಆಗಬೇಕು. ಎಷ್ಟು ಸಿಂಪಲ್ ಇದೆ ಸೃಷ್ಟಿ. ಸೃಷ್ಟಿ ಮಾಡಬೇಕಾದ್ರೆ, ಸರ್ವ ಸೃಷ್ಟಿ ಮಾಡಬೇಕಾದ್ರೆ ಆ ಸೃಷ್ಟಿಕರ್ತನಾದ ಸ್ವರೂಪ ಹೇಗಿರಬೇಕು ಅಂದರೆ, ಮೊದಲನೇದಾಗಿ ಚೇತನ, ಎರಡನೇದಾಗಿ ಸ್ವತಂತ್ರ ಚೇತನ. ಇದು ಅರ್ಥ ಮಾಡಿಕೊಂಡು ಎಂದೆಂದು ನಮಗೇನಾಗೋದಿಲ್ಲ, ಕನ್ಫ್ಯೂಷನ್ನೇ ಬರೋದಿಲ್ಲ. ಯಾರೇ ಏನೋ ಮಾಡೋದು ಹೇಳೋದು ಸಾಧ್ಯವೇ ಇಲ್ಲ. ಸರ್ವ ದೇವರೇ ಮಾಡಿಸ್ತಾನೆ, ತೇನ ವಿನ ತೃಣಮಪಿ ನಚರತಿ, ಗಟ್ಟಿಯಾಗಿ ಮನಸ್ಸನ್ನು ಕೂಡುತ್ತ. ಕೇಚಿತ್ ವಿಮೂಢಾ ಸರ್ವ ಏವೈತೆ ಯಥೋ ನಾರಾಯಣ ಪರಹ, ಇವರೆಲ್ಲ ಮೂರ್ಖರು. ನಾರಾಯಣ ಸರ್ವೋತ್ತಮ, ಅವನು ಮಾಡ್ತಾನೆ. ಸರ್ವಕರ್ತ ಸರ್ವಶಕ್ತಿ ಏಕಯೇ ವನಚಾ ಪರಹ ಪ್ರಧಾನ ಕಾಲ ಬ್ರಹ್ಮೇಶ ಮುಖಾಹ ಸರ್ವೇಪಿ ತದ್ವಶಾಹ. ಇನ್ನೂ ಕೆದರಿದ್ದಾರೆ ಇವರವರು, ಏನೇ ಇಲ್ಲ ಅಂದ್ಬಿಡ್ತಾರೆ, ಪ್ರಧಾನ ಕಾಲ ಏನೂ ಬೇಕಿಲ್ಲ ಅಂತೇಳಿ. ಹಾಗೆ ಹೇಳಬಾರ್ದು. ಆ ಸ್ವತಂತ್ರ ಒಂದೊಂದು ಪೊಸಿಷನಲ್ಲಿ ಅವರಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಸರ್ವಕರ್ತೃತ್ವ ಸರ್ವತಂತ್ರಲ್ಲಿ ಯಾರಿಗೆ ಹೇಳಬೇಕು? ದೇವರಿಗೊಂದೇ. ಸರ್ವಕರ್ತ ಸರ್ವಶಕ್ತಿ ಏಕಏವ ನ ಚಾಪರಃ ಪ್ರಧಾನ ಕಾಲ ಬ್ರಹ್ಮ ಈಶಾ ಮುಖಾಹ ಸರ್ವೇಪಿ ತದ್ವಶಾಹ. ಎಲ್ಲರೂ ಇದ್ದಾರೆ, ಅವರೆಲ್ಲ ದೇವರ ಅಧೀನರಾಗಿದ್ದಾರೆ ಹೊರತು ಪ್ರಧಾನರಾಗಿ ಇಲ್ಲ. ತಸ್ಯಾಪಿ ವಿಷ್ಣು ಸೃಷ್ಟಿಂತು ಕೇಚಿದಾರು ಆಹುರ ಅನೈಪುಣಾಹ ಅಂತ. ವಿಷ್ಣುವಿಗೆ ಸೃಷ್ಟಿ ಹೇಳೋ ಮಹಾನುಭಾವರಿದ್ದಾರೆ ಈ ಮಧ್ಯೆ. ವಿಷ್ಣುವಿನಿಂದ ಸೃಷ್ಟಿ ಅಲ್ಲ, ವಿಷ್ಣುವಿಗೆ ಸೃಷ್ಟಿ ಹೇಳೋರಿದ್ದಾರಲ್ಲ ಅವರೆಲ್ಲ ಎಂಥ ಅನೈಪುಣಾಹ, ತಿಳುವಳಿಕೆನೇ ಇಲ್ಲ ಅವರಿಗೆ. ಅತೃಪ್ತ ಶೈವ ಭೋಗ, ಇದಷ್ಟು ಒಂದು ಭಾಗ. ಹಿಂದಕ್ಕಿರೋ ದೇವತೆ ಯಾತಕ್ಕೆ ಸೃಷ್ಟಿ ಮಾಡ್ತಾನೆ ಅಂದರೆ, ಭೋಗಾರ್ಥಮಿತಿ ಚಾಪರೆ, ಭೋಗಾರ್ಥಂ ಸೃಷ್ಟಿ ರೀತಿಯನ್ನೇ. ದೇವರು ತನಗೆ ಭೋಗ ಸಾಲದಾಗಿದೆ, ಸ್ವಲ್ಪ ಭೋಗ ಮಾಡೋಕ್ಕೋಸ್ಕರ ಏನು ಮಾಡ್ತಾನಂತ ಸೃಷ್ಟಿ ಮಾಡಿ ಎಂಜಾಯ್ ಮಾಡ್ತಾನಂತೆ. ಇದು ದೇವ್ರು ಏನು ಹೇಳಿದಾಗ ತಯಾರಿ ಹೇಳಿಬಿಟ್ರೆ, ಅಪೂರ್ಣತ್ವ ಹೇಳಿದಾಗ ಪೂರ್ಣತ್ವಕ್ಕೆ ಹಾನಿ ಬಂತು. ಪೂರ್ಣತ್ವಕ್ಕೆ ಅತೃಪ್ತ ಶೈವ ಭೋಗಾರ್ಥಂ ಕ್ರೀಡಾರ್ಥಂತೂ ವಿಪಶ್ಚಿತ, ಕ್ರೀಡಾರ್ಥಂತೂ ವಿಪಶ್ಚಿತ. ಇನ್ನು ಕೆಲವರಿದ್ದಾರೆ ಜ್ಞಾನಿಗಳು ಹೇಳ್ತಾರೆ ಇದು ಅದಲ್ಲ, ಕ್ರೀಡೆಗೋಸ್ಕರ ಮಾಡ್ತಾರೆ. ಕ್ರೀಡೆಗೋಸುಗ ಅವರವರ ಗತಿ ನೀಡಲೋಸುಗ. ಸಾಚ ಕ್ರೀಡಾ ಸ್ವಭಾವೋಸ್ಯ ಕುತೂ ಅತೃಪ್ತಿಯ ಸ್ಪೃಹಾ ವಿಭೋಹೋ. ಪರಮಾತ್ಮನಿಗೆ ಇದೆಲ್ಲ ಹೇಳೋದಕ್ಕೆ ಹೋಗಬಾರ್ದು. ಆ ಕ್ರೀಡೆ ಕೂಡ ಯಾತಕ್ಕೆ ಸ್ವಭಾವ ಅಂತ ಹೇಳಬೇಕು. ಮತ್ತೆ ಕ್ರೀಡೆ ಉದ್ದೇಶ ಅಲ್ಲ, ಕ್ರೀಡೆ ಉದ್ದೇಶ ಆದರೆ ಮತ್ತೇನಾಯ್ತು ಅಲ್ಲಿಗೆ? ಅಪೂರ್ಣತ್ವನೇ ಬಂತು. ಕ್ರೀಡೆ ಪರಮಾತ್ಮನ ಸ್ವಭಾವ, ದೇವಶೇಷ ಸ್ವಭಾವೋಯಂ. ಸೃಷ್ಟ್ಯಾದಿಗಳೆಲ್ಲ ದೇವರದೇನದು ಸ್ವಭಾವ ಅಂತ ಹೇಳಬೇಕೇ ಹೊರತು, ಯಾವ ಕಾರಣ ಹೇಳಿದರೂ ಕೂಡ ಏನಾಗೋದಿಲ್ಲ ಅದು ದೇವರಿಗೆ. ಪೂರ್ಣತ್ವಕ್ಕೆ ಹಾನಿಯಾಗುತ್ತೆ, ಪೂರ್ಣತ್ವಕ್ಕೆ ಹಾನಿಯಾಗದಂತೆ ದೇವ್ರ ಮಹಿಮೆಯನ್ನು ತಿಳಿಬೇಕು. ಇದೆಲ್ಲ ತಾತ್ವಿಕ ಮೂಲ ಫಂಡಮೆಂಟಲ್ಸ್ ಇವೆಲ್ಲ. ಆ ಫಂಡಮೆಂಟಲ್ ಬಿಟ್ಕೊಂಡು ಬಿಟ್ಟರೆ ನಾವು ಎಲ್ಲೆಲ್ಲ ಹೋಗಿಬಿಡುತ್ತೆ ನಮ್ಮ ಚಿಂತನೆಗಳೆಲ್ಲ, ಇತ್ಯಾದಿ ಎಲ್ಲಿ ಬಂದಿದೆ ಒಂದು ಮಾತು ಆಚಾರ ಸ್ವಂತ ಹೇಳೋದಿಲ್ಲ. ಇತಿ ಹರಿವಂಶೇಶು, ಹರಿವಂಶದಲ್ಲಿ ಸಂಬಂಧಪಟ್ಟ ವೇದವಾಕ್ಯಗಳಿಗೆ ಅರ್ಥ ಬಂದಿದೆ. ಅದಕ್ಕೇ ಮಹಾಭಾರತ ಇದರಿಂದ ತಗೊಂಡು ಯಾತಕ್ಕೆ ಅರ್ಥ ಬರೀಬೇಕು? ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮುಪಬೃಂಭಯೇ ಬಿಭೇಚ ಅಲ್ಪಶ್ರುತಾದ್ ವೇದ ಮಾಮಯಂ ಪ್ರಚರಿಷ್ಯತಿ. ಇತಿಹಾಸ ಪುರಾಣಗಳ ಸಹಾಯ ಇಲ್ಲದೆ ವೇದಾರ್ಥವನ್ನು ಮಾಡಿದರೆ ವೇದಕ್ಕೆ ನ್ಯಾಯ ಸಲ್ಲಿಸಿದಂತೆ ಆಗೋದಿಲ್ಲ. ಇತಿ ಪ್ರಥಮ ಖಂಡ, ಇಲ್ಲಿ ಪ್ರಥಮ ಖಂಡ ಮುಗಿತು. ನಂತಃ ಪ್ರಜ್ಞಂ ನ ಬಹಿ ಪ್ರಜ್ಞಂ ನ ಉಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನ ಅಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಐಕಾತ್ಯ ಪ್ರತ್ಯಯ ಸಾರಂ ಪ್ರಪಂಚೋಪಶಮಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ ಅತ್ರೈತೆ ಶ್ಲೋಕಾ ಭವಂತಿ. ವಿಷ್ಣು ಸ್ತುರೀಯ ರೂಪೇಣ ದ್ವಾದಶಾಂತೆ ವ್ಯವಸ್ಥಿತಃ ಮುಕ್ತಾರಾಂ ಪ್ರಾಪ್ಯ ರೂಪೋಸೌ ವ್ಯವಹಾರೇ ನ ದೃಶ್ಯತೆ. ದೇವರೆಂಥವನು ಅಂದರೆ ಅಂತ ಪ್ರಜ್ಞನಲ್ಲ, ಬಹಿಪ್ರಜ್ಞನಲ್ಲ, ಉಭಯತಃ ಪ್ರಜ್ಞ ಅಲ್ಲ, ಪ್ರಜ್ಞಾ ಬಟ್ ಲೌಕಿಕವಾಗಿ ಏನೇನು ಹೇಳ್ಬೋದು ಅದ್ಯಾವುದು ದೇವರಲ್ಲ. ದೇವರ ಮೊದಲನೇ ಕಾನ್ಸೆಪ್ಟ್ ದೇವ್ರ ಬಗ್ಗೆ ಏನಿರಬೇಕು ಅಂದರೆ ವಿಲಕ್ಷಣ ಅಪ್ರಾಕೃತ. ನಮ್ಮ ಯಾವ ಕಂಡ ಯಾವ ವಸ್ತುವಿಗೂ ದೇವರನ್ನ ಏನು ಮಾಡಿಕೊಡೋದು ನಾವು ಹೊರಿಸಕ್ಕೆ ಹೋಗಬಾರ್ದು. ಯಾಕೆ ದೇವರಂತೆ ಯಾವ ಪದಾರ್ಥವೂ ಕೂಡ ಇಲ್ಲ. ಅದರಿಂದಾಗಿದೆ ವಿಲಕ್ಷಣ ಅದನ್ನು ಹೇಳಬೇಕು. ಸಮ್ಯಕ್ ಸಮಾಹಿತಾನಂತೂ ಪ್ರಾಪ್ತಾನಾಂ ಷೋಡಶೀಂ ಕಲಾಂ ಅಪರೋಕ್ಷ ದೃಶ್ಯಾಂ ಕ್ವಾಪಿ ತುರೀಯಂ ದೃಶ್ಯತೆ ಪದಂ ಅಂತರ್ಬಹಿಶ್ಚ ಸೌಪ್ತಂಚ ಸಮಾಧಿ ಜ್ಞಾನಮೇವ ಚ ಬಹಿಶ್ಶಬ್ದಾಧಿಕಂ ಜಾನನ್ ಪಶ್ಯನ್ ಸ್ವಪ್ನಂ ತಥೈವ ಚ ಯದಾಭವತಿ ಸಾವಸ್ಥಾ ಹಿ ಉಭಯ ಜ್ಞಾನ ಶಬ್ದಿತ. ಏತತ್ ಸರ್ವಂ ತುರೀಯೇಣ ರೂಪೇಣ ನ ಕರೋತ್ಯಜ ಸರ್ವಜ್ಞಾನಪ್ರದಶ್ಚಾಪಿ ಮುಕ್ತಶ್ಯವ ತುರೀಯಕ. ಇದೆಲ್ಲ ಪರಮಾತ್ಮ ಮುಕ್ತರಿಗೆ ತುರಿಯ ರೂಪದ ನಿಯಾಮಕನಾಗಿದ್ದಾನೆ, ಉಡದ ರೂಪಗಳಿಗೆ ಹೀಗೆ ಅಂತ ತಿಳಿಸಿ ಮುಂದೆ ಕೆಲವು ಮಾತುಗಳನ್ನು ಹೇಳ್ತಾರೆ. ಇದಕ್ಕೆ ಮುಖ್ಯವಾಗಿ ಕೊನೆಯ ಮಾತಿಗೆ ಹೋಗ್ತೇವೆ ನಾವೀಗ. ನಾತ್ಮಾನಮ್ರ ಪರಾಂಶೈವ ನ ಸತ್ಯಂ ನಾಪಿ ಚಾಂದೃತಂ ಪ್ರಾಜ್ಞ ಸಂವೇದಯೇತ್ ಕಿಂಚಿತ್ ಜೀವಕಾಲ ತಮೋ ವಿನ. ಸುಷುಪ್ತಿ ಅವಸ್ಥೆಯಲ್ಲಿ ಜೀವನಿಗೆ ಉಳಿದವರು ಯಾರು ಜ್ಞಾನರೂ ಇರೋದಿಲ್ಲ, ಗೊತ್ತಾಯ್ತಾ? ಸತ್ಯ ಸುಳ್ಳು ಯಾವ ಎಚ್ಚರಿಕೆಯೂ ಇರೋದಿಲ್ಲ. ಕಿಂಚಿತ್ ಜೀವಕಾಲ ತಮೋ ವಿನ, ಜೀವನ ಸ್ವರೂಪದ ಹೊರತು ಇನ್ಯಾವುದು ಸುಷುಪ್ತಿ ಅವಸ್ಥೆಯಲ್ಲಿ ಗೊತ್ತಾಗೋದಿಲ್ಲ. ಸುಪ್ತ್ಯವಸ್ಥಾಂ ಸುಖಂಚಾಪಿ ವಿನಾನಾನ್ಯತ್ ಪ್ರದರ್ಶಯೆ. ಅಲ್ಲಿ ಬರೀ ಸುಖ ಯೋಗ್ಯರಿಗಾದರೆ, ಬರೀ ಸುಖ ಅಯೋಗ್ಯರಿಗಾದರೆ ಸಂಸಾರ ಅವಸ್ಥೆಯಲ್ಲಿ ದುಃಖ ಅಭಾವ ಅಷ್ಟೆ, ಸುಖ ಅಲ್ಲ, ದುಃಖ ಅಭಾವ. ಆದರೆ ಏನು ತಿಳ್ಕೊತಾರೆ ಅವರು? ಸುಖ ಅಂತ ತಿಳ್ಕೊತಾನೆ ಅಷ್ಟೇ. ಪಾಸಿಟಿವ್ ಸುಖ ಯಾರಿಗಿಲ್ಲ? ತಮೋ ಯೋಗ್ಯರಿಗೆ ಎಂದೂ ಕೂಡ ಪಾಸಿಟಿವ್ ಸುಖ ಇಲ್ಲ ಅವರಿಗೆ. ಆದ್ದರಿಂದ ಅವ್ರಿಗೆ ಏನು ಹೇಳಬೇಕು? ಅದಕ್ಕೂ ದುಃಖಾಭಾವನೆ ಹೊರತು ಬೇರೆ ಅಲ್ಲ. ಅವನು ಸುಖವಾಗಿ ಎದ್ದೇ ಅಂತ ಅಕಸ್ಮಾತ್ ಅಂದ್ಕೊಂಡ್ರೆ ಏನು ಅನುಭವಕ್ಕೆ ಬಂದಿದೆ ಅವನಿಗೆ? ದುಃಖಾಭಾವನೆ ಏನಂತ ತಿಳ್ಕೊಂಡಿದ್ದಾನೆ? ಸುಖ ಅಂತ ತಿಳ್ಕೊಂಡಿದ್ದಾನಷ್ಟೇ. ಅದು ಭ್ರಮೆ. ಅದು ತಿಳ್ಕೊಳ್ಳೋದೇನು ಅವನ ಸ್ವರೂಪನೇ. ಯಾವಾಗಲೂ ಕೂಡ ತಪ್ಪಾಗಿ ತಿಳಿಯೋದು ಅಯೋಗ್ಯರ ಸ್ವಭಾವ ಅದನ್ನು ತಿಳ್ಕೊಳ್ತಾನೆ. ಸರ್ವಂತೂ ದರ್ಶಯೇನ್ ಮುಕ್ತೋ ತುರಿಯ ಪರಮೇಶ್ವರ. ಮುಕ್ತಿಯಲ್ಲಿ ಹಾಗಲ್ಲ, ಇಲ್ಲಿ ನೋಡಿ, ಮುಕ್ತಿಗೂ ಸುಪ್ತಿಗೂ ವ್ಯತ್ಯಾಸ ಹೇಳಿದಾಗಾಯ್ತು. ಈಗ ಮುಕ್ತಿಯಲ್ಲಿ ಏನಾಗಿದೆ? ಹೊರಗಿನ ಜ್ಞಾನ ಎಲ್ಲ ಇದೆ ಅವನಿಗೆ. ಹೊರಗಿನ ಜ್ಞಾನದ ಎಂಜಾಯ್ ಮಾಡ್ತಾನೆ. ಸುಪ್ತಿಯವಸ್ಥೆಯಲ್ಲಿ ಅದೆಲ್ಲ ಇಲ್ಲ. ಆನಂದಾನುಭವ ಇದ್ದರೂ ಕೂಡ ಹೊರಗಿನ ಪರಿಜ್ಞಾನ ಅವನಿಗಿಲ್ಲ. ಆದ್ದರಿಂದ ಏನೇ ನಮಗೆ ಯಾವ್ದು ದೊಡ್ಡದಾಯ್ತು? ಆಗ ಮುಕ್ತಿ ದೊಡ್ಡದಾಯ್ತೋ ಸುಷುಪ್ತಿ ದೊಡ್ಡದಾಯ್ತೋ? ಯಾಕೆ ಸುಷುಪ್ತಿನೇ ಮುಕ್ತಿ ಆಗೋದಾಗಿದ್ದರೆ ಯಾವಾಗ ಮಲ್ಕೊಂಡಿದ್ರೆ ಮುಗಿದು ಹೋಗ್ತಿತ್ತಾಗ ಆ ಸಾಧ್ಯ ವ್ಯತ್ಯಾಸ ಇದೆ. ಆದ್ದರಿಂದ ನಾವು ತಿಳುವಳಿಕೆ ಇಲ್ಲದೆ ಸುಖ ಅನುಭವಿಸಿದರೆ ನಿದ್ರೆ, ತಿಳುವಳಿಕೆ ಇದ್ದು ಸುಖ ಅನುಭವಿಸಿದರೆ ಅದು ಮೋಕ್ಷ. ಆದ್ದರಿಂದ ನಾವು ಯಾವುದಕ್ಕೆ ಪ್ರಯತ್ನ ಪಡಬೇಕೀಗ? ಮೋಕ್ಷಕ್ಕೆ ಪ್ರಯತ್ನ ಪಡಬೇಕು. ಸರ್ವಂತೂ ದರ್ಶಯೇನ್ಮುಕ್ತೌ ತುರೀಯ ಪರಮೇಶ್ವರ ಇತಿ ಪ್ರತ್ಯಯ ಸ್ವತಂತ್ರೇ ಕರ್ತೃಶಬ್ದ ಸ್ಯಾತ್ ಪ್ರಾಜ್ಞಶ್ಯ ವೇದನಂ ಯಥ ಸರ್ವ ಪ್ರದರ್ಶಕೇ ಚೈವ ತುರಿಯೇ ಸರ್ವದರ್ಶನಂ ಇತಿ ಬ್ರಹ್ಮತರ್ಕೇ. ಇನ್ನು ಮುಂದಿನ ಶ್ಲೋಕಗಳು. ದ್ವೈತಸ್ಯ ಅಗ್ರಹಣಂ ತುಲ್ಯಂ ಉಭಯೋ ಪ್ರಾಜ್ಞತುಲ್ಯಯೋ ಬೀಜನಿದ್ರಾಯುತಃ ಪ್ರಾಜ್ಞಃ ಸಾ ಚತುರ್ಯೇನ ವಿದ್ಯತೆ ಸ್ವಪ್ನನಿದ್ರಾಯುತೌ ಆದ್ಯೌ ಪ್ರಾಜ್ಞಸ್ತು ಅಸ್ವಪ್ನನಿದ್ರಯ ನ ನಿದ್ರಾಂ ನೈವ ಚ ಸ್ವಪ್ನಂ ತುರ್ಯಂ ಪಶ್ಯಂತಿ ನಿಶ್ಚಿತಾಃ ಅನ್ಯಥಾ ಗೃಹ್ಣತ ಸ್ವಪ್ನೋ ನಿದ್ರಾತತ್ವಮಜಾನತಃ ವಿಪರ್ಯಾಸೇ ತಯೋ ಕ್ಷೀಣೇ ತುರೀಯಂ ಪದಮಶ್ನುತೆ ಅನಾದಿ ಮಾಯಯಾ ಸುಪ್ತೋ ಯದಾ ಜೀವ ಪ್ರಬುಧ್ಯತೆ ಅಜಮನಿದ್ರಮ ಸ್ವಪ್ನಂ ಅದ್ವೈತಂ ಬುಧ್ಯತೆ ತದಾ. ಇದು ಬಹಳ ಪ್ರಸಿದ್ಧವಾದ ಶ್ಲೋಕ. ಅನಾದಿ ಮಾಯಯಾ ಸುಪ್ತಃ ಯದಾ ಜೀವ ಪ್ರಬುಧ್ಯತೆ. ಜೀವನಿಗೇನಾಗಿದೆ ಈಗ? ಅನಾದಿ ಮಾಯೆಯಿಂದ ಮಲ್ಕೊಂಡ್ಬಿಟ್ಟಿದ್ದಾನೆ. ಅವನು ಎಚ್ಚರಗೊಳ್ಳೋದೆ ಅವನಿಗೆ ಜ್ಞಾನ ಸಾಧನೆ ಅಂದರೆ ಅದೇ. ಮರೀದವನು ಹೇಳೋದೇ ಸಾಧನೆ. ಜೀವ ಹೇಗೆ ಮಲಗಿದ್ದಾನೆ? ಅನಾದಿ ಮಾಯಯಾ ಸುಪ್ತಃ, ಅನಾದಿ ಕಾಲದ ಅಜ್ಞಾನದಿಂದ ಸುಪ್ತನಾಗಿಬಿಟ್ಟಿದೆ. ಜೀವ ಶಬ್ದ ಉಪಯೋಗಿಸ್ಬಿಟ್ಟಿದ್ದಾರೆ ಇಲ್ಲಿ. ಜೀವನಿಗೆ ಅನಾದಿ ಮಾಯೆ ಇದೆ. ದೇವರಿಗೆ ಎಲ್ಲಿ ಬರುತ್ತದು? ಇದನ್ನು ಉಪಯೋಗ ದೇವರಿಂದ ಅಪ್ಲೈ ಮಾಡೋಕ್ಕೆ ಬರೋದೇ ಇಲ್ಲ ಇದರ. ಜೀವ ಪ್ರಬುಧ್ಯತೆ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುಧ್ಯತೆ ತದ. ಆಗ ಅವನೇನು ತಿಳಿತಾನೆ? ಅಜಂ ಬುಧ್ಯತೆ, ಅಜಃ ಸರ್ವೇಶ್ವರ ಸಿದ್ಧ, ದೇವರನ್ನು ಕಾಣ್ತಾನೆ. ಎಚ್ಚರ ಅಂದ್ರೇನು? ದೇವರನ್ನು ಕಂಡ್ರೆ ಎಚ್ಚರ. ಇಲ್ಲದವರು ಎದ್ದು ಪ್ರಯೋಜನ ಇಲ್ಲ ಎದ್ದಿದ್ದಕ್ಕೆ. ಅದಕ್ಕೆ ಜೀವನಿಗೆ ಇವತ್ತು ನಾವು ಎದ್ದಿದ್ದೇವೆ ಅಂತ ತಿಳ್ಕೊಂಡ್ರೆ ಜಗತ್ತನ್ನು ನೋಡಿದರೆ ಎಚ್ಚರ ಅಲ್ಲ. ಯಾವುದನ್ನು ನೋಡಿದರೆ ಎಚ್ಚರ? ದೇವರು ನೋಡಿದರೆ ಎಚ್ಚರ. ಅದಕ್ಕೆ ಉತ್ತಿಷ್ಠತ, ಪ್ರಾಪ್ಯತ, ಜಾಗ್ರತ, ಪ್ರಾಪ್ಯ ವರಾನ್ ನಿಬೋಧತ ಹೇಳೋದು ದೇವ್ರನ್ನ ಕಂಡ್ರೆ ಎದ್ದಾಗಲೆಕ್ಕ. ಇವತ್ತು ತಿರುಪತಿಗೂ ಬೆಟ್ಟ ಕಂಡ್ರೆ ತಿರುಪತಿ ಯಾತ್ರೆ ಅಲ್ಲ, ಗರ್ಭಗುಡಿ ಕಂಡ್ರೆ ತಿರುಪತಿ ಯಾತ್ರೆ ಅಲ್ಲ. ತಿರುಪತಿ ಯಾತ್ರೆ ಯಾವಾಗ? ದೇವ್ರನ್ನ ಕಂಡ್ರೆ ಅಷ್ಟೇ, ಅಲ್ಲಿವರೆಗೂ ಏನಂತ ದರ್ಶನ ಆಗಲಿಲ್ಲ ಅಷ್ಟೇ, ದರ್ಶನ ಆಗಲಿ. ತಿರುಪತಿ ಯಾತ್ರೆ ಏನಾಯ್ತು ಅಲ್ಲಿಗೆ? ಯಾತ್ರೆ ಉದ್ದೇಶಕ್ಕೆ ಹೋದವರು ಯಾತ್ರೆ ಅದು ವ್ಯರ್ಥ ಆದಾಗಲೇ. ಪ್ರಬುದ್ಧ ಪ್ರಬೋಧರ ಹತ್ರ ಅದು ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತರ ಸಂಶಯ ಮಾಯಾ ಮಾತ್ರ ವಿಧಂ ದ್ವೈತಂ ಅದ್ವೈತಂ ಪರಮಾರ್ಥತಃ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದೋ ಜ್ಞಾತೆ ದ್ವೈತಂ ನ ವಿದ್ಯತೆ. ಇದು ಅದ್ವೈತಿಗಳು ಎರಡು ವಾಕ್ಯ ಭಾರಿ ಕೋಟ್ ಮಾಡ್ತಾರೆ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತರ ಸಂಶಯ ಮಾಯಾ ಮಾತ್ರ ವಿಧಂ ದ್ವೈತಂ, ದ್ವೈತ ಎಲ್ಲ ಇರೋದು ಮಾಯಾ. ಅದ್ವೈತಂ ಪರಮಾರ್ಥತಃ ಅಲ್ಟಿಮೇಟ್ ಟ್ರೂತ್ ಅಂದರೆ ಯಾವುದು? ಅದ್ವೈತನೇ. ಇದು ಇಟ್ಕೊಂಡು ಅವರು ಸಂತೋಷ ಪಡ್ತಿರ್ತಾರೆ. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದೋ ಜ್ಞಾತೆ ದ್ವೈತಂ ನ ವಿದ್ಯತೆ ಇತಿ. ಇದಿಷ್ಟು ಅರ್ಥ ಬರೀತಾರೆ ಆಚಾರ್ಯರು. ನಿದ್ರಾಯುತಾಸ್ತು ವಿಶ್ವಾದ್ಯಾ ತದಧೀರ ಯದೋ ಯಥೋ ಹಿ ಸ ಯಥಾ ಭೃತ್ಯಯುತ ಸ್ವಾಮಿ ನಹಿ ಅಜ್ಞಾನಂ ಪರಾತ್ಮನಃ ಅಭೇದಮಿ ತದ್ಬ್ರಹ್ಮ ಸ್ವರೂಪಂ ವಿಶೇಷತಃ ಕರೋತಿ ನ ಕರೋತಿ ಇತಿ ವ್ಯವಹಾರ್ಯಂ ಸ್ವಶಕ್ತಿತಃ ನಾ ಸಂವೇದಯತಿ ಇತಿ ಅಸ್ವೀಕಾರೇ ತುರಿಯಂ ತತ್ ಸರ್ವದೃಕ್ಸದ ಇತ್ಯಾದಿ ಹಿಂದಿನ ವಾಕ್ಯಗಳಿಗೆ ಅರ್ಥ ಇದೆ. ಈಗ ಅನಾದಿಮಾಯೆಯ ವಿಷ್ಣೋ ಇಚ್ಛೆಯ ಸ್ವಾಪಿತೋ ಯದಾ ತಯಾ ಪ್ರಬೋಧಮಾಯಾತಿ ತದಾ ವಿಷ್ಣು ಪ್ರಪಶ್ಯತಿ ಇತಿ ಪ್ರಕಾಶಿಕಾಯಾಮ್. ಅನಾದಿಮಾಯೆಯ ವಿಷ್ಣೋ ಇಚ್ಛೆಯ, ಅನಾದಿಮಾಯ ಶಬ್ದಕ್ಕೆ ಎರಡನ್ನು ಹೇಳ್ತಾರೆ ಒಂದು ಕಡೆಗೆ. ಇದು ಬಹಳ ಇಂಪಾರ್ಟೆಂಟ್. ಅದು ಅನಾದಿಮಾಯ ಅಂದರೆ ಸಾಮಾನ್ಯ ಮಾಯ ಅಂದ್ರೇನು? ಅಜ್ಞಾನ. ಅನಾದಿಕಾಲದ ಅಜ್ಞಾನ ಜೀವನಿಗಿದೆ, ಅದು ಸರಿನೇ. ಹಾಗಿದ್ದರೆ ಅಜ್ಞಾನವೇ ಸಂಸಾರಕ್ಕೆ ಕಾರಣನೋ ಅಂದರೆ ಇಲ್ಲ. ಅನಾದಿಮಾಯೆಯ ವಿಷ್ಣೋರಿಚ್ಛಯ, ಮಾಯಾ ಶಬ್ದಕ್ಕೆ ಇನ್ನೊಂದು ಅರ್ಥ ಏನಿದೆ? ಇಚ್ಛಾ ಅಂತ ಅರ್ಥ ಇದೆ. ಅನಾದಿಕಾಲದಿಂದ ಪರಮಾತ್ಮ ಇಚ್ಛೆ, ಪರಮಾತ್ಮನ ಇಚ್ಛೆಯಂತೆ ಸಂಸಾರ ಇದೆ. ವೈವಿಧ್ಯ ಇರೋದು ಹೌದು, ಲಿಂಗ ಶರೀರ ಇರೋದು ಹೌದು, ಆದರೆ ದೇವರು ಅಲೋ ಮಾಡದೆ ಹೋಗಿದ್ರೆ ಯಾವುದು ಇರ್ತಿರಲಿಲ್ಲ. ಸೊ ಫೈನಲಿ ಯಾರ ಅಧೀನ ಆಯ್ತದು? ದೇವರ ಅಧೀನ. ಅದಕ್ಕೆ ವಿಷ್ಣೋರಿಚ್ಛಯ ಸ್ವಾಪಿ ಇದೆಲ್ಲ ತಿಳ್ಕೊಂಡಿರಬೇಕು. ದೈವೀಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಭಗವದ್ಗೀತಾ ಶ್ಲೋಕಕ್ಕೆ ಇವೆಲ್ಲ ಮೂಲಭೂತವಾದಂತಹ ಶ್ಲೋಕಗಳು. ತಥಾ ತಯಾ ಪ್ರಬೋಧಮಾಯಾತಿ ತಥಾ ವಿಷ್ಣು ಪ್ರಪಶ್ಯತಿ. ಆಗ ಅವರು ವಿಷ್ಣುವನ್ನು ನೋಡ್ತಾನೆ. ಅಲ್ಲಿವರೆಗೂ ವಿಷ್ಣು ಇಚ್ಛೆಯಿಂದನೇ ಬಂಧ, ಆದ್ದರಿಂದ ಇಚ್ಛೆಯಿಂದನೇ ಮೋಕ್ಷ. ಅದಿಬ್ಬಂದು ಆರ್ಗ್ಯುಮೆಂಟ್ ಅದು, ಇಚ್ಛೆಯಿಂದನೇ ಬಂಧ. ದೇವರು ಇಚ್ಛೆ ಪಟ್ಟರೇ ಮೋಕ್ಷ, ಇಲ್ಲಿವರೆಗಿಲ್ಲ. ಇಚ್ಛೆ ಪಡೋದು ಯಾವಾಗ? ಅನುಗ್ರಹ ಮಾಡಬೇಕು. ಜಿಜ್ಞಾಸೋತ್ಥ ಜ್ಞಾನಜ ತತ್ಪ್ರಸಾದಾದೇವ ಮುಚ್ಚತೆ, ಅದು ಫೈನಲ್. ತನ್ವಾ ಸ್ವಸ್ವಾಮಿ ಸಂಬಂಧ ಪ್ರಪಂಚೋಶ್ಯ ಶರೀರಿಣ ವಸ್ತುತೋಸೋ ನಚೈ ವಾಸ್ತಿ ಪರಮಶ್ಯವಶೇಯತಃ. ಇದಕ್ಕೆ ಅರ್ಥ ಹೇಳ್ತಾರೆ. ಪ್ರಪಂಚೋ ವಿಧಿ ವಿದ್ಯೇತ ಇದೆಯಲ್ಲ, ಪ್ರಪಂಚೋ ವಿಧಿ ವಿದ್ಯೇತ ಅಂದರೆ ಪ್ರಪಂಚ ಅಲ್ಲ, ಪ್ರಪಂಚದ ಸಂಬಂಧ ಅಭಿಮಾನ ಇದೆಯಲ್ಲ ಅದೆಂಥದ್ದು? ಜೀವನಿಗೆ ಸಹಜವಾದದ್ದಲ್ಲ. ಯಾತಕ್ಕೆ ಬಂತದು? ಸಂಸಾರ ಅಂದರೆ ಅದೇ ಅಜ್ಞಾನ ವಶದಿಂದ ಸಂಬಂಧ ಬಂದಿದೆ. ಪ್ರಪಂಚ ಇರೋ ಸತ್ಯ, ಜೀವ ಇರೋ ಸತ್ಯ, ಆದರೆ ಪ್ರಪಂಚ ನಿತ್ಯ ಅನ್ನೋ ಭ್ರಮೆ ಜೀವನಿಗೆ ಬಂದಿದೆ ಯಾತಕ್ಕೆ ಅಂತ ಕೇಳಿದರೆ ಇದಕ್ಕೆ ಮಾಯಾ ಕಾರಣ. ಅವರೇನು ಮಾಡಿದರು? ಪ್ರಪಂಚ ಇರೋದೇ ಮಿಥ್ಯ ಅಂದ್ಬಿಟ್ರು. ಪ್ರಪಂಚ ಇರೋದು ಮಿಥ್ಯ ಅಲ್ಲ, ಜೀವನಿಗೆ ಪ್ರಪಂಚದ ಸಂಬಂಧ ಇರೋದೇ ಅನ್ನೋದು ಅದು ಮಿಥ್ಯ. ಅವನು ಸತ್ಯ ಅಂತ ಯಾತಕ್ಕೆ ತಿಳ್ಕೊಂಡಿದ್ದಾನೆ? ಅಭಿಮಾನದಿಂದ ತಿಳ್ಕೊಂಡಿದ್ದಾನೆ ಹೊರತು ಬೇರೆ ಅಲ್ಲ. ಇದಕ್ಕೆ ವ್ಯತ್ಯಾಸ ಇಷ್ಟೇ. ಪ್ರಪಂಚವೇ ಇಲ್ಲ ಅಲ್ಲ, ಪ್ರಪಂಚ ಇರೋದು ಹೌದು, ಅದು ನಮ್ಮದು ಅಂತ ತಿಳ್ಕೊಂಡೋದು ಮಾತ್ರ ಭ್ರಮೆ, ಸ್ವಾತಂತ್ರ್ಯ ಭ್ರಮೆನೇ ಹೊರತು ವಸ್ತು ಭ್ರಮೆಯಲ್ಲ. ಅವೆಲ್ಲ ಬೇರೆ. ಇಲ್ಲಿ ಹೇಳ್ತಾರೆ ಅರ್ಥ, ಇಲ್ಲಿ ಹೇಳ್ತಾರೆ ಅರ್ಥ ಏನಂತ ಕೇಳಿದರೆ ಅಲ್ಲಿ ಅನಿತ್ಯ ಇನ್ನೂ ಅನೇಕ ಅರ್ಥ, ಅಸಾರ, ಅಮಂಗಳ, ಅನೇಕ ಅರ್ಥಗಳುಂಟು. ಇಲ್ಲಿ ವಿವಕ್ಷಿತ ಅರ್ಥ ಯಾವುದು ಅಂದರೆ ವಸ್ತು ತೋಸು ನಚೈ ವಾಸ್ತಿ, ಯಾವುದು ಸಂಬಂಧ ನಚೈ ವಾಸ್ತಿ. ಪರಮಸ್ಯ ವಶೇಯತಃ ತಂತ್ರಾಧಿಕ, ನಮಗೆ ದೇಹಕ್ಕೂ ಆ್ಯಕ್ಚುಲಿ ಏನಿದೆ? ದೇಹನೇ ಬೇರೆ, ನಾವು ಬೇರೆ. ನಮಗೇನು ಈಗ ಗೊತ್ತಾಗೋದಿಲ್ಲ. ಯಾವಾಗ ಗೊತ್ತಾಗುತ್ತದು? ಸತ್ ಮೇಲೆ, ಟೂ ಲೇಟ್, ಏನು ಉಪಯೋಗ ಇಲ್ಲ. ಸತ್ ಮೇಲೆ ಗೊತ್ತಾಗಿ ಉಪಯೋಗ ಇಲ್ಲ, ಬದುಕಿದಾಗ ಗೊತ್ತಾಗ್ಬಿಟ್ರೆ ಏನಾಗುತ್ತೆ? ಅದು ಸಾಧನೆ. ಅರ್ಥ ಆಯ್ತಾ? ಈಗ ಸತ್ ಮೇಲೆ ಗೊತ್ತಾಗೋದು ಬೇರೆ, ಬದುಕಿದಾಗ ಗೊತ್ತಾಗೋದು ಬೇರೆ. ಬದುಕಿದಾಗ ಗೊತ್ತಾಗ್ಬಿಟ್ರೆ ಸಾಧನೆ ಇತ್ತು. ಎಲ್ಲ ವ್ಯವಹಾರಕ್ಕೆ ಏನು ತಿಳ್ಕೊಂಡಿರ್ತೀವಿ ನಾವೀಗ? ದೇಹನೇ ಜೀವ, ಅದನ್ನು ತಪ್ಪು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇದನ್ನು ಸುಳ್ಳು ಅಂತ ಕರೆದಿದ್ದೆ ಹೊರತು ಪ್ರಪಂಚವನ್ನೇ ಸುಳ್ಳು ಅನ್ನಲಿಲ್ಲ, ದೇಹವನ್ನೇ ಸುಳ್ಳು ಅಂತ ಕರೆದಿಲ್ಲ. ವಸ್ತುತೋತೋ ನಶೇ ವಾಸ್ತಿ ಪರಮಶ್ಯ ವಶೇಯತ, ಹಾಗೆ ಯಾರಲ್ಲಿದೆ? ದೇವರ ಕೈಯಲ್ಲಿದೆ. ತಂತ್ರಾಧಿಕ ಮಥಾಪೇಶ, ತನ್ವಾಧಿಕ ಮಥಾಪೇಶ ಹಿ ಅಭಿಮಾನಾತ್ ಪ್ರದೃಶ್ಯತೆ, ಅಭಿಮಾನವೇ ಇದಕ್ಕೆ ಕಾರಣ. ಅತಃ ಸ ವಿದ್ಯತೆ ಇತಿ ಅಂಗೀಕಾರೋ ಭವೇದ್ಯದಿ ತಥಾಪಿ ಭಗವತ್ ಜ್ಞಾನಾತ್ ತಾ ನಿವರ್ತೆ ತಸಂಶಯಂ ಇತಿ ಬ್ರಹ್ಮತರ್ಕೆ. ಇಂಥದ್ದು ಅಭಿಮಾನವಿರೋದು ಒಪ್ಕೊಂಡ ಮೇಲೆ ಇದು ಹೋಗುತ್ತಾ? ಎಷ್ಟು ಜಟಿಲ ಅಭಿಮಾನ ಅಂತ ಕೇಳಿದರೆ ಹೋಗುತ್ತೆ. ದೇವರ ಸಂಕಟ, ದೇವರ ಅನುಗ್ರಹ ಮಾಡಿದರೆ ಹೋಗುತ್ತೆ ಅಷ್ಟೆ. ನಮಗೆ ತೆಕ್ಕೊಳ್ಳೋ ಶಕ್ತಿ ಇಲ್ಲದೆ ಹೋದರೂ ಕೂಡ ಯಾರಿಗೆ ಸಾಧ್ಯ ಇದೆ? ಇದು ದೇವರು ತೆಗಿತಾರೆ. ಇರೋದು ನಮ್ಮಲ್ಲಾದರೂ ಕೂಡ ತೆಗೆದೇ ತಗೊಳ್ಳೋದಕ್ಕೆ ಬರೋದಿಲ್ಲ. ಎಲ್ಲ ದೃಷ್ಟಾಂತ ಒಂದು ದೃಷ್ಟಾಂತ ಸಾಕು. ಐ ಸ್ಪೆಷಲಿಸ್ಟ್ ನಂಬರ್ ಒನ್ ಐ ಸ್ಪೆಷಲಿಸ್ಟ್ ವರ್ಲ್ಡ್ ಗೊತ್ತಾಯ್ತಾ, ತನ್ನ ಕ್ಯಾಟ್ರಾಕ್ಟ್ ಆಗ್ತದೆ ತಾನೇ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಮಾಡಿಕೊಂಡ್ರೆ ಏನು ಮಾಡ್ಕೋಬೋದು, ಕಣ್ಣು ಕಳ್ಕೋಬೋದು ಹೊರಡ್ಬೇಕಾದ್ರೆ ಸಾಧ್ಯ ಇಲ್ಲ. ಎಷ್ಟು ಎಕ್ಸ್ಪರ್ಟ್ ಆದರೂ ಸಾಧ್ಯ ಇಲ್ಲ. ಹೋಗ್ತಾರೆ ಅದೇ ರೀತಿ ಅಜ್ಞಾನ ನಮಗಿದ್ದರೂ ಕೂಡ ತೆಗಿ ಯಾರು ತೆಗಿಬೇಕು, ಇದನ್ನು ದೇವರು ತೆಗಿಬೇಕು. ಅದ್ವೈತಂ ಅನನ್ಯಥಾ ಜ್ಞಾನಂ ಜ್ಞಾತಂ ಪರಬ್ರಹ್ಮಾದಿ ವಸ್ತು. ದ್ವೈತಂ ದ್ವಿಧಾ ಜ್ಞಾತ ಅನ್ಯಥಾ ಜ್ಞಾತ ಅಗ್ನೈಹಿ ಪರಮಾರ್ಥತ ಪರಮೇಶ್ವರಾತ್ ಸೈವ ಮಾಯಾ ಮಾತ್ರಂ ತದಿಚ್ಛಯಾ ನಿರ್ಮಿತಂ. ಇಲ್ಲಿ ಮಾಯಾ ಮಾತ್ರಂ ಇದಂ ಸರ್ವಂ ಅಂತ ಹೇಳ್ತಾರಲ್ಲ, ಮಾಯಾ ಮಾತ್ರಂ ಅಂದರೆ ಬರೀ ಕಪಟ ಅಂತ ಅರ್ಥ ಅಲ್ಲ, ದೇವರ ಇಚ್ಛೆಯಿಂದ ಇಚ್ಛಾ ಮಾತ್ರಂ ಪ್ರಭು ಅಲ್ಲೇ ಹೇಳಿದ್ದಾರೆ ಈಗಾಗಲೇ. ಮಾಯಾ ಶಬ್ದಕ್ಕೆ ಇಚ್ಛಾ ಅಂತ ಎಲ್ಲಿಂದ ಅರ್ಥ ಮಾಡಬೇಕಾಗಿಲ್ಲ. ಇದೇ ಉಪನಿಷತ್ತು ಮೊದಲು ಹೇಳಿರೋದೇನಂತ, ಇಚ್ಛಾ ಮಾತ್ರಂ ಪ್ರಭು ಸೃಷ್ಟಿ ಅಂತ ಹೇಳಿದ ಮೇಲೆ ಮಾಯಾ ಮಾತ್ರಂ ಅನ್ನೋದು ಅದು ಮ್ಯಾಚ್ ಆಗುತ್ತೆ. ಅರ್ಥ ಆಯ್ತಾ? ಮಾಯಾ ಜಿಕೊಟ್ಟೆ ಏನಿದು ಇಚ್ಛಾ, ಮಾಯಾ ಶಬ್ದಕ್ಕೆ ಇಚ್ಛಾ ಅಂತಿದೆಯೋ ಅಂದರೆ ಅರ್ಥ ಇದೆ. ಡಿಕ್ಷನರಿಯಲ್ಲಿ ಮಾಯಾ ಶಬ್ದಕ್ಕೆ ತದಿಚ್ಛ ತದಿಚ್ ಮಾಯಾ ಪ್ರಕೃತಿ ವಾಸನ ಮಾಯಾ ಇವೆಲ್ಲ ಏನು, ತವೇಚ್ಛ ಪ್ರಕೃತಿಯಲ್ಲಿ ವಾಸನೆ ತೇವ ತವೇಚ್ಛ ಅನಂತ ಕಥ್ಯತೆ ಸ್ಕಂದ ಪುರಾಣದ ವಾಕ್ಯವನ್ನು ಆಚಾರ್ಯ ಕೋಟ್ ಮಾಡಿಬಿಟ್ಟು ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ, ಇಚ್ಛಾ ಅಂತ ಅರ್ಥ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಪರಮಾತ್ಮ ಇಚ್ಛೆಯಿಂದ ಬಂದಿದ್ದು ಅಂತ ತಿಳಿಬೇಕೇ ಹೊರತು ಕಪಟ ಅಂತ ತಿಳಿಬಾರದು. ಇದರಿಂದ ಏನು ಮಾಡಿದರು ಅಂದರೆ ಅದೇ ಉಪನಿಷತ್ತಲ್ಲಿ ಬಂದ ಮಾತಿನ ಅರ್ಥವನ್ನು ಬಿಟ್ಟುಬಿಟ್ರು, ಅದು ತಪ್ಪಾಯಿತು. ಅಲ್ಲೇ ಬಂದಿದ್ದು ಎಸ್ಟಿಮೇಷನ್ ಅಲ್ಲೇ ಕೊಡದೇನೆ ಬೇರೆ ಕಡೆಯಿಂದ ತಗೊಂಡು ಕಲ್ಪನೆ ಮಾಡಿದರೆ ಎಷ್ಟು ತಪ್ಪಾಗತ್ತೆ. ತದನ್ಯಥಾ ಜ್ಞಾನಂ ತಸ್ಮಾತ್ ತದಿಚ್ಛೆಯೈವ ನಿವರ್ತತೆ. ದೇವರ ಇಚ್ಛೆಯಿಂದ ಬರೋ, ದೇವರ ಇಚ್ಛೆಯಿಂದನೇ ಹೋಗಬೇಕು. ಪರೇಣ ಬ್ರಹ್ಮಣ ಎತ್ತು ದ್ವಿಧಾರ ಜ್ಞಾತ ಮಂಜಸ. ನಾವು ಲೈಫ್ ಸ್ವಿಚ್ ಹಾಕ್ತೀವಿ ಯಾವಾಗ ಬೇಕು ಅಂತ ಇಚ್ಛೆ ಬಂದಾಗ, ಆಫ್ ಯಾವ ಮಾಡ್ತೇವೆ ಬೇಡ ಅಂತ ಇಚ್ಛೆ ಬಂದ ಅದೇ ಆಫ್ ಆರ ಸಿಟ್ಟು ಬರುತ್ತೆ ನಮಗೆ. ಏನಾಗಬೇಕದು, ನಾವು ಹಾಕಿದಾಗ ಆಫ್ ಆಗಬೇಕು. ಅದು ಹತ್ತಿದ್ರು ಸಿಟ್ಟು ಬರುತ್ತೆ ನಮಗೆ. ಏನಾಗಬೇಕದು, ನಾವು ಆನ್ ಮಾಡಿದಾಗ ಆನ್ ಆಗಬೇಕು, ಆಫ್ ಮಾಡಿದಾಗ ಆಫ್ ಆಗಬೇಕು. ಈ ನಿಯಂತ್ರಣವನ್ನು ಏನಂತ ಕರಿತೇವೆ, ಅದು ನಿಯಮನ. ದೇವರು ಹಾಗೆ ಮಾಡ್ತಿದ್ದಾನೆ. ಜೀವೇನ ದ್ವೈತಮುದ್ದಿಷ್ಟಂ ಪರೇಣ ಬ್ರಹ್ಮಣ ಎತ್ತು ದ್ವಿಧ ನ ಜ್ಞಾತ ಮಂಜಸ ತದೈದ್ವೈತಂ ಪರಂ ಬ್ರಹ್ಮ ತದೇವ ಜ್ಞಾತಮನ್ಯಥ. ಜೀವೇನ ದ್ವೈತಮುದ್ದಿಷ್ಟಂ ಮಿಥ್ಯಾಜ್ಞಾನಂ ತದೇವ ಚ. ಪರಮಾತ್ಮ ಅದ್ವೈತ ಅಂದರೆ ಏನರ್ಥ, ಪರಮಾತ್ಮ ಎಂದೂ ತಪ್ಪು ತಿಳಿಯೋದಿಲ್ಲ. ಇಲ್ಲಿ ದ್ವೈತ ಶಬ್ದಕ್ಕೆ ಭೇದ ಅಂತ ಅರ್ಥ ಅಲ್ಲ, ಸಂಶಯ ಅಂತ ಅರ್ಥ. ಪರಮಾತ್ಮನಿಗೆ ಎಂದೂ ಏನಿಲ್ಲ ಅದ್ವೈತ ಅಂದರೆ ಸಂಶಯನೇ ದೇವರಿಗಿಲ್ಲ. ಆದರೆ ನಮಗೇನಿದೆ, ದ್ವೈತ. ದ್ವೈತ ಜ್ಞಾನ ಅಂದರೆ ಏನು ನಮಗೆ ಅರ್ಥ ಆಗುತ್ತೆ. ನಾವು ಎರಡೆರಡು ಕಾಣುತ್ತೆ ಡಾಕ್ಟರ್ ಅಂತಾನಲ್ಲ, ಅದು ಎರಡೆರಡು ಕಾಣುತ್ತೆ ಅಂದರೆ ಏನರ್ಥ, ಅದು ಡಿಫೆಕ್ಟ್ ಇದೆ ಕಣ್ಣಿಗೆ ಅಂತ ಅರ್ಥ. ಎರಡೆರಡು ಕಂಡ್ರೆ ಡಿಫೆಕ್ಟ್ ಅಲ್ಲ, ಒಂದೆರಡು ಕಂಡ್ರೆ ಡಿಫೆಕ್ಟು. ಅರ್ಥ ಆಯ್ತಾ? ಈಗ ಒಂದೆರಡು ಕಂಡ್ರೆ ಡಿಫೆಕ್ಟ್, ಎರಡೆರಡು ಕಂಡ್ರೆ ಒಳ್ಳೆ, ಎರಡು ಒಂದು ಕಾಣಬಾರದು ಮತ್ತೆ. ಎರಡು ಒಂದು ಕಂಡ್ರೆ ಡಿಫೆಕ್ಟು, ಒಂದು ಎರಡಾಗಿ ಕಂಡ್ರೂ ಡಿಫೆಕ್ಟು. ಈ ಒಂದು ಒಂದಾಗಿ ಕಂಡ್ರೆ ಎರಡು ಎರಡಾಗಿ ಕಂಡ್ರೆ ಡಿಫೆಕ್ಟ್ ಅಲ್ಲ. ಇವರು ಅರ್ಥ ಮಾಡ್ಕೊಂಡು ಏನು, ಎರಡು ಕಂಡಗಳ ಡಿಫೆಕ್ಟ್ ಅಂದ್ಬಿಟ್ರಿ ಇವರು. ಮೊನ್ನೆ ಬಂತಲ್ಲ, ಕಣ್ಣಿಗೆ ಕಂಡಿದ್ದೆಲ್ಲ ಸುಳ್ಳು ಹೇಗೋ, ಎರಡು ಅಂತ ಕಂಡ್ರೆಲ್ಲ ಸುಳ್ಳು. ಎಷ್ಟು ತಪ್ಪು ಆರ್ಗ್ಯುಮೆಂಟು. ಅದಕ್ಕೆ ಹೇಳ್ತಾರೆ ದೇವರಿಗೆ ಮಾತ್ರ ಎಲ್ಲ ಹೇಗೆ ಕಾಣುತ್ತೆ, ಇರ ಹಾಗೆ ಕಾಣುತ್ತೆ. ಆದ್ರಿಂದಾಗಿನೇ ಅದು ಅದ್ವೈತ ಅಂದ್ರೆ. ಅದು ಮಾಯೇಕಿ ಇಚ್ಛಾ ಸಮುದ್ದಿಷ್ಟ ಪರಮಾರ್ಥತ ಅಂದ್ರೇನು, ಪರಮಾರ್ಥಾತ್ ಪರಾದ್ ವಿಷ್ಣು ಜ್ಞಾತಂ ಇಚ್ಛಾವಶಾದನು. ಮಾಯೆಯ ಮಾಯೇತಿ ಇಚ್ಛಾ ಸಮುದ್ದಿಷ್ಟ ಹೇಳ್ತಾರೆ. ಮಾಯಾ ಮಾತ್ರಂ ತದುದ್ಭವಂ ಉತ್ತಮತ್ವಾತ್ ಪರಾರ್ಥೋಸೌ ಭಗವಾನ್ ವಿಷ್ಣುರವ್ಯ ಇತಿ ಚಾ. ಈ ರೀತಿ ಇರೋದ್ರಿಂದ ಎಂದೂ ಕೂಡ ಜಗತ್ತು ಸುಳ್ಳಲ್ಲ. ವಿಕಲ್ಪೋ ದೇಹಬಂಧಾಧಿ ಕೇನಚಿತ್ ಕಾರಣೇನತು ಕಲ್ಪಿತೋ ವಿನಿವರ್ತೇತ ಗುರುವಾಕ್ಯಾತ ಸಂಶಯ. ವಿಕಲ್ಪ ಅಂದ್ರೇನು, ದೇಹದ ಬಂಧಾದಿಗಳೆಲ್ಲ ಯಾವುದೋ ಕಾರಣಕ್ಕೆ ಬಂದುಬಿಟ್ಟಿದೆ ಇದು. ಆದರೆ ಇದು ಹೋಗುತ್ತೆ. ಉಪದೇಶಾದಯಂ ವಾದ, ಯಾರು ಉಪದೇಶದಿಂದ, ಗುರುವಾಕ್ಯಾತ ಸಂಶಯ, ಗುರುಗಳ ವಾಕ್ಯದಿಂದ ಏನಾಗುತ್ತಾಗ ಪರಿಹಾರವಾಗುತ್ತೆ. ಅರ್ಜುನಿಗೆ ಎಂಥ ದೋಷದ ಯೋಚನೆ ಬಂದಿತ್ತು, ಕೃಷ್ಣ ಉಪದೇಶ ಮಾಡಿದ ಹೊರಟೋಯ್ತು. ತಾನು ಹೇಳ್ತಾನೆ ಕೊನೆಗೆ, ನಷ್ಟೋ ಮೋಹ ಸ್ತುತಿರ್ಲಬ್ಧ. ಅದೇ ರೀತಿಯೇ ಪ್ರತಿಯೊಬ್ಬರಿಗೂ ಕೂಡ ಏನು ವಿಕಲ್ಪ, ದೇಹಬಂಧಾದಿ ರೂಪವಾದ ವಿಕಲ್ಪ ಬಂದಿದೆ, ಅದು ಗುರುವಾಕ್ಯದಿಂದ ಪರಿಹಾರವಾಗುತ್ತೆ. ಏಷ ಏವ ಸತಾಂ ವಾದೋ ಜ್ಞಾತೆ ಬ್ರಹ್ಮಣಿ ತತ್ವತಃ ನಿವರ್ತತೆ ಅನ್ಯಥಾ ಜ್ಞಾನಂ ತತ ಆನಂದಂ ವೇತ್ಯಸೌ ವಿಧಿ ಚ. ಇದನ್ನೇ ಏಷ ಏವ ಸತಾಂ ವಾದ ಸಜ್ಜದರ ಮಾತು ಅಂದರೆ ಇದು. ಜ್ಞಾತೆ ಬ್ರಹ್ಮಣಿ ತತ್ವತಃ, ತತ್ವತಃ ಪರಮಾತ್ಮನನ್ನು ತಿಳ್ಕೊಂಡ ಆದಮೇಲೆ ನಿವರ್ತತೆ ಅನ್ಯಥಾ ಜ್ಞಾನಂ, ಅನ್ಯಥಾ ಜ್ಞಾನ ಪೂರ್ತಿ ಹೋಗಿಬಿಡುತ್ತೆ. ತತ ಆನಂದಮೇತ್ಯಸೌ, ಅನ್ಯಥಾ ಜ್ಞಾನ ಹೋದ ತಕ್ಷಣ ಏನಾಗುತ್ತೆ ಅವನಿಗೆ, ಆನಂದ ಆಗುತ್ತೆ. ನಮ್ಮ ಮಿಥ್ಯಾಜ್ಞಾನ ಹೋದ ಆನಂದ ಬರೋದು ನಮಗೆ ಗೊತ್ತಿದೆ. ಮ್ಯಾಥ್ಮೆಟಿಕ್ಸ್ ಏನು ತಪ್ಪು ಮಾಡಿಬಿಟ್ಟಿರ್ತಾನೆ, ಏನೋ ಪ್ರಾಬ್ಲಮ್ ಅವನಿಗೆ, ಸರಿಯಾದ್ಬಿಡುತ್ತೆ, ಹಾ ಎಷ್ಟು ಖುಷಿ ಪಟ್ಬಿಡ್ತಾನೆ ಗೊತ್ತಾಯ್ತಾ. ಸತ್ಯಜ್ಞಾನಕ್ಕೆ ಭಾರಿ ಆನಂದ ಆಗುತ್ತೆ ಅವನಿಗೆ. ಜ್ಞಾನ ಯಥಾರ್ಥ ಜ್ಞಾನಕ್ಕೆ ಯಾವ ಸಾಮರ್ಥ್ಯ ಇದೆ, ಆನಂದ ಕೊಡೋ ಶಕ್ತಿ. ಮಿಥ್ಯಾಜ್ಞಾನಕ್ಕೆ ಏನಿದೆ, ದುಃಖ ಕೊಡುತ್ತೆ. ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನ ಇವ ಪರಂಪದಂ ಸೋಯಮಾತ್ಮ ಅಕ್ಷ ಅಧ್ಯಕ್ಷರಂ ಓಂಕಾರೋ ಅಧಿ ಮಾತ್ರಂ ಪಾದ ಮಾತ್ರ ಅಕಾರ ಉಕಾರೋ ಮಕಾರ ಇತಿ. ಓಂಕಾರದ ಶುರು ಮಾಡಿದ್ದೇನಂತ ಓಂ ಅಂತ ಶುರು ಮಾಡಿದ್ದು. ಇದನ್ನೆಲ್ಲ ಹೇಳ್ತಾರೆ ಈಗ. ಜಾಗರಿತ ಸ್ಥಾನೋ ವೈಶ್ವಾನರೋ ಅಕಾರ ಪ್ರಥಮ ಮಾತ್ರ. ಆಪ್ತೇ ಆದಿಮತ್ವಾದ್ವಾ ಆಪ್ನೋತಿ ಹ ವೈ ಸರ್ವಾನ್ ಕಾಮಾನ್ ಆದಿಶ್ಚ ಭವತಿ. ಇಲ್ಲಿ ಹೇಳ್ತಾರೆ ಪಾದ ಮಾತ್ರ ಅಕಾರ ಉಕಾರ ಮಕಾರ ಇತಿ. ಇದು ಓಂಕಾರದ ವಿವರಣೆ. ಅಧಿಕಂ ಸರ್ವತೋ ಅವಿನಾಶಿ ಚ ಇತ್ಯ ಝಡ್ಡಕ್ಷರ ಅಧಿಕ ಏವ ಮಾತ್ರ ಅಂಶ ಯಶ್ಯ ತದಧಿ ಮಾತ್ರ ಆ ಇತ್ಯನೇನ ಅಭಿಧಾನೇನ ಆಕ್ರಿಯತೆ ಇತ್ಯಕಾರ. ದೇವರಿಗೆ ಆ ಅಂತ ಕರೆಯಲ್ಪಡೋದ್ರಿಂದ ಅಕಾರ, ಓಂ ಅಂತ ಕರೆಯಲ್ಪಡೋದ್ರಿಂದ ಓಂಕಾರ, ಆ ಅಂತ ಕರೆಯಲ್ಪಡೋದ್ರಿಂದ ಅಕಾರ. ತತ್ರ ಪೂರ್ವೋಕ್ತೋ ವೈಶ್ವಾನರ ಪ್ರಥಮ ಮಾತ್ರ ಇತಿ ಇತ್ಯಾದಿ ಅನುವಾದ. ಅಕಾರ ಇತ್ಯಾದಿಕಂ ವಿಧೇಯಂ ಪ್ರಾಜ್ಞ ತೈಜಸಶ್ಚ ಆದಿರಸ್ಯ ಇತ್ಯಾದಿಮಾನ್ ಸುಪ್ತೇರುತ್ಥಾನೆ ಪ್ರಾಜ್ಞಾತ್ ವಿಭಕ್ತೋ ಭವತಿ ವಿಶ್ವ ಸ್ವಪ್ನಾದುತ್ಥಾನೆ ತೈಜಸಾತ್ ಆದಿಶ್ಚಾಸ್ಯ ಉಪಾಸಕಸ್ಯ ಭವತಿ. ಸ್ವಪ್ನಸ್ಥಾನ ತೈಜಸ ಉಕಾರೋ ದ್ವಿತೀಯ ಮಾತ್ರ ಉತ್ಕರ್ಷಾದುಭಯತ್ವಾದ್ವಾ. ಅಕಾರ ಜಾಗ್ರಸ್ಥಾನ, ಉಕಾರ ಸ್ವಪ್ನಸ್ಥಾನ. ಉತ್ಕರ್ಷಿತೆ ವೈ ಜ್ಞಾನಸಂತತಿಂ ಸಮಾನಶ್ಚ ಭವತಿ ನಾಶ್ಯ ಬ್ರಹ್ಮವಿತ್ಕುಲೇ ಭವತಿ ಏವಂ ವೇದ. ಸುಷುಪ್ತಾನ ಪ್ರಾಜ್ಞೆ ಪ್ರಾಜ್ಞೋ ಮಕಾರ ತೃತೀಯ ಮಾತ್ರ. ಆ ಊ ಮ ನೆನಪಿಕೊಂಡಿರ್ಬೇಕು, ಆ ಊ ಮ ಅಕಾರ ವಿಶ್ವ, ಆಮೇಲೆ ಆಗ ಆ ಉಕಾರ ತೈಜಸ, ಮಕಾರ ಪ್ರಾಜ್ಞ. ಮೂರು ಅವಸ್ಥೆಗಳು, ಮೂರು ಅಕ್ಷರಗಳು. ಸುಷುಪ್ತ ಸ್ಥಾನ ಪ್ರಾಜ್ಞೋ ಮಕಾರ ತೃತೀಯ ಮಾತ್ರ. ಮಿತೇರಪೀತೇರ್ವ ವಿನೋತಿ ಹಾವಾ ಇದಂ ಸರ್ವಮಪೀತಿಶ್ಚ ಭವತಿ ಏವಂ ವೇದ. ಮಿತೇರ್ ಅಂತರ್ಗಮನಂ ಅಷ್ಟ ಹೇಳಿ ಮುಂದೆ ಕೆಲವೆಲ್ಲ ಅತ್ತೈತೆ ಶ್ಲೋಕಾ ಭವಂತಿ ಮತ್ತೆ ಹೇಳಿದಂತೆ ಇನ್ನೂ ಕೆಲವು ಕೊಟೇಶನ್ಸ್ ಕೊಡ್ತಾರೆ. ಕೊನೆಗೆ ಓಂಕಾರದ ಬಗ್ಗೆ ಮುಕ್ತಾಯ ಮಾಡ್ತಾರೆ. ಓಂಕಾರ ಅತ್ರೈತೆ ಶ್ಲೋಕಾ ಭವಂತಿ ಓಂಕಾರಂ ಪಾದಶೋ ವಿದ್ಯಾತ್ ಪಾದ ಮಾತ್ರಾರ ಸಂಶಯ ಓಂಕಾರಂ ಪಾದಶೋ ಜ್ಞಾತ್ವಾ ನ ಕಿಂಚಿದಪಿ ಚಿಂತಯೇತ್ ಯುಂಜೀತ ಪ್ರಣವೇ ಚೇತಃ ಪ್ರಣವೋ ಬ್ರಹ್ಮ ನಿರ್ಭಯಂ ಪ್ರಣವೇ ನಿತ್ಯಯುಕ್ತಸ್ಯ ನ ಭಯಂ ವಿದ್ಯತೆ ಕ್ವಚಿತ್. ಯಾವಾಗಲೂ ಪ್ರಣವದಲ್ಲಿ ಮನಸ್ಸನ್ನು ಹಾಕಬೇಕು. ಪ್ರಣವ ಅಂದರೆ ದೇವರು ಅಂತ ಅರ್ಥ, ನಾರಾಯಣ ಅಂತ ಅರ್ಥ. ಪ್ರಣವೇ ನಿತ್ಯಯುಕ್ತಸ್ಯ ನ ಭಯಂ ವಿದ್ಯತೆ ಕ್ವಚಿತ್. ಯಾರು ಸದಾಕಾಲ ಪ್ರಣವ ದೇವರಿಗೆ ಪ್ರಣವ ಅಂತ ಹೆಸರು, ವಿಷ್ಣು ಸಹಸ್ರಾವಧಿ ಪ್ರಣವ ಅಂತ ದೇವರ ಹೆಸರು ಅದು. ಆದರೆ ಓಂಕಾರನ ಜಪ ಮಾಡಬೇಕು ಎಂಬುದು ಯಾರಿಗೆ? ಅರ್ಹತೆ ಇದ್ದವರಿಗೆ. ಉಳಿದವರಿಗೆ ಓಂಕಾರ ಶಬ್ದಕ್ಕೆ ಏನರ್ಥ? ವಿಷ್ಣು ಅಂತ ಅರ್ಥ. ಸದಾ ಹರಿಯನ್ನೇ ಧ್ಯಾನ ಮಾಡಬೇಕು. ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತಃ. ಪ್ರಣವೋ ಹಿ ಅಪರಂ ಬ್ರಹ್ಮ ಪ್ರಣವಶ್ಚ ಪರಂ ಸ್ಮೃತಃ ಅಪೂರ್ವೋ ಅನಂತರೋ ಅಬಾಹ್ಯೋ ಅನಪರ ಪ್ರಣವೋ ಅವ್ಯಯ ಸರ್ವಶ್ಚ ಪ್ರಣವೋ ವ್ಯಾಧಿ ಮಧ್ಯಂ ಅಂತಃ ತಥೈವ ಚ. ಎಲ್ಲದಕ್ಕೂ ಆದಿ ಪ್ರಣವನೆ, ಎಲ್ಲದಕ್ಕೂ ಮಧ್ಯ ಪ್ರಣವನೆ, ಎಲ್ಲದಕ್ಕೂ ಅಂತ ಪ್ರಣವನೆ. ಏವಂ ಹಿ ಪ್ರಣವಂ ಜ್ಞಾತ್ವಾ ವ್ಯಷ್ಟುತೆ ತದನಂತರಂ. ಹೀಗೆ ಪ್ರಣವವನ್ನು ತಿಳ್ಕೊಂಡ ಮೇಲೆ ಎಲ್ಲ ವಿಧವಾದಂಥ ಆನಂದವನ್ನು ಹೊಂದುತ್ತಾನೆ. ಪ್ರಣವಂ ಹಿ ಈಶ್ವರಂ ವಿದ್ಯಾ ಸರ್ವಶ್ಯ ಹೃದಯ ಸ್ಥಿತಂ ಸರ್ವವ್ಯಾಪಿನ ಓಂಕಾರಂ ಮತ್ವಾ ಧೀರೋ ನ ಶೋಚತಿ. ಪ್ರಣವವನ್ನು ಚಿಂತನೆ ಮಾಡ, ಹೃದಯದಲ್ಲೇ ಪರಮಾತ್ಮ ಇದ್ದಾನೆ ಚಿಂತನೆ ಮಾಡಬೇಕು. ಸರ್ವವ್ಯಾಪಿನ ಓಂಕಾರಂ, ಈ ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೊಂಡ ಮೇಲೆ ಧೀರೋ ನ ಶೋಚತಿ. ಧೀರು ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಗೊತ್ತಾದ ಮೇಲೆ ಏನಾಗೋದಿಲ್ಲ, ನಮಗಾಗ ದುಃಖ ಬರೋದಿಲ್ಲ. ಅಮಾತ್ರೋ ಅನಂತ ಮಾತ್ರಶ್ಚ ದ್ವೈತಶೋಪಶಮ ಶಿವ. ಓಂಕಾರಕ್ಕೆ ಅನಂತ ಮಾತ್ರಗಳು, ಆಕಾರ ಉಕಾರ ಮಕಾರ ಮೂರು, ಇನ್ನು ನಾದ ಬಿಂದು ಶಾಂತ ಅತಿಶಾಂತ ಘೋಷ ಸೇರಿಸಿಬಿಟ್ರೆ ಎಂಟು. ಆದರೆ ಇನ್ನೂ ತಗೊಂಡ್ರೆ ಅನಂತ. ಓಂಕಾರದಲ್ಲಿ ಎಷ್ಟು ಅಕ್ಷರಗಳಿವೆ ಅಂದರೆ ಅನಂತಾಕ್ಷರಗಳಿವೆ. ಇದು ಭಾರಿ ಇಂಟ್ರೆಸ್ಟಿಂಗ್. ನೋಡೋದಕ್ಕೆ ಓಂ ಒಂದೇ ಕಾಣಿಸ್ತು, ಸ್ವಲ್ಪ ಬಿಡಿಸಿದಾಗ ಏನಾಯ್ತದ ಮೂರಾಯಿತು, ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದಾಗ ಎಂಟಾಯಿತು, ಇನ್ನೂ ಮಾಡಿದರೆ ಎಷ್ಟಾಗುತ್ತದ ಇನ್ಫೈನೈಟ್ ಆಗಿಬಿಡುತ್ತೆ. ಸೊ ಓಂಕಾರ ಒಂದು ಎಂಥದ್ದು ಅಂದರೆ ಇಡೀ ಎಲ್ಲ ಶಾಸ್ತ್ರವನ್ನು ಹೊಂದಿರತಕ್ಕಂಥ ಒಂದು ಪೂರ್ವವಾದಂಥ ಮಂತ್ರ ಅಂದರೆ ಓಂಕಾರ. ಇದು ನಮಗೆ ಇವತ್ತು ಭಾರಿ ಸುಲಭವಾಗಿ ಅರ್ಥ ಆಗುತ್ತೆ. ಒಂದು ಓಂಕಾರದಲ್ಲಿ ಅಷ್ಟೊಂದು ಇರುತ್ತಾ ಅಂತ ಕೇಳಿದರೆ, ಒಂದು ಸಿ ಡಿಲಿ ಎಷ್ಟೊಂದು ಇರುತ್ತೆ, ಒಂದು ಪೆನ್ ಡ್ರೈವಲ್ಲಿ ಎಷ್ಟಿರುತ್ತೆ, ಹೌದಲ್ಲ? ನೋಡೋದಕ್ಕೆ ಒಂದಿಷ್ಟೇ ಎಷ್ಟು ಕಾಣುತ್ತೆ, ಒಳಗಿರೋದು ಎಷ್ಟದು, ಈ ಸಿಮ್ ಕಾರ್ಡ್ ಎಷ್ಟಿರುತ್ತೆ, ಸಿಮ್ ಕಾರ್ಡ್ ಇಷ್ಟೇ ಸಿಮ್ ಕಾರ್ಡ್ ಎಷ್ಟು ಲೋಡ್ ಮಾಡ್ತಾರೆ, ಆಶ್ಚರ್ಯನೇ ಆಶ್ಚರ್ಯ. ಇವತ್ತೆಲ್ಲ ಈಗ ಇದ್ರೂ ಅದರಲ್ಲಿ ಏನು ಬಂದು ಹೋಗಿದೆ ಇವತ್ತಿಂದ ಅದರೊಳಗೆ, ಈಗ ಕಂಪ್ಯೂಟರ್ ಎಲ್ಲರೂ ಏನು ವಾಟ್ ಎವರ್ ಯು ಇಷ್ಟು ಸಿಕ್ಬಿಡುತ್ತೆ. ಇಷ್ಟು ಇಷ್ಟೇ ಎಷ್ಟಿದ್ರು ಅಷ್ಟು ಬರೋದಾದ್ರೆ ದೇವ್ರ ಶಕ್ತಿ ಎಷ್ಟಿರಬೇಕು. ಇದೆಲ್ಲ ವೈಜ್ಞಾನಿಕವಾದಂತಹ ಡೆವಲಪ್ಮೆಂಟ್ಸ್ ಎಲ್ಲ ನಮಗೆ ಇನ್ನೂ ಕೂಡ ಆಧ್ಯಾತ್ಮಿಕವಾಗಿ ಹೆಚ್ಚು ಸ್ಟ್ರೆಂಥನ್ ಮಾಡುವ ಹೊರತು ತೆಗೆದುಹಾಕವಲ್ಲವೆಲ್ಲ ಕೂಡ. ಓಂಕಾರೋ ವಿಜಿತೋ ಏನ ಸಮುನಿರ್ ನೇತರೋ ಜನ ಸಮುನಿರ್ ನೋತ ನೇತರೋ ಜನ ಇತಿ. ಕೊಳೆಯೇ ಹೇಳ್ತಾರೆ ಈ ರೀತಿ ಓಂಕಾರವನ್ನು ಯಾರು ತಿಳಿತಾರಲ್ಲ ಅವ್ರನ್ನ ಮುನಿ ಅಂತ ಕರಿಬೇಕು. ಗೊತ್ತಾಯ್ತಿಲ್ಲ. ಓಂಕಾರವನ್ನು ಈ ರೀತಿ ಅರ್ಥ ಮಾಡಿಕೊಂಡ್ರೆ, ಅಕಾರದ ಒಂದಕ್ಷರದಿಂದ ಪ್ರಾರಂಭ ಮಾಡಿ ಮೂರಕ್ಷರ ಮುಂದೆ ಅನಂತಾಕ್ಷರದಲ್ಲಿ ಅನಂತಾಕ್ಷರವನ್ನು ಓಂಕಾರ ಹೊಂದಿದೆ ಅಂತ ಯಾರು ಪೂರ್ತಿ ಅರ್ಥ ಮಾಡ್ಕೋತಾರಲ್ಲ ಅವ್ರೇನಂತ ಕರಿಬೇಕು, ಮುನಿ ಅಂತ ಕರಿಬೇಕು. ಅಂಥ ಮುನಿಗಳು ಯಾರು ಅಂದರೆ ಆಚಾರ್ಯರು. ಅದಕ್ಕೆ ಅವ್ರು ಏನಂತ ಹೇಳ್ತಾರೆ, ಆನಂದ ತೀರ್ಥ ಮುನಿನಾ ಪೂರ್ಣ ಪ್ರಜ್ಞಾಭಿಧಾಯುಜ. ಮುನಿ ಶಬ್ದಕ್ಕೆ ಅರ್ಥ ಬಂತಾಗ ಗೊತ್ತಾಯ್ತಾ, ಮುನಿ ಅಂತ ಆಚಾರ್ಯ ಎಲ್ಲಿ ಕರೀತಾರೋ ಯಾವುದೋ ಮುನಿ ಅಂತ ಕರಿಬಾರ್ದು. ಈ ಅರ್ಥ ತಿಳ್ಕೊಂಡ ಮುನಿಗಳು ಅಂದರೆ ಅವರೊಬ್ಬರೇ. ಅದಕ್ಕೆ ಸನ್ಯಾಸಿಗಳು ಏನಾಯಿತು, ತ್ರಿಮಾತ್ರ ಪೂರ್ವಂ ಅವ್ರೇನು ಮಾಡಿದಾರಾಗ, ಅನಂತ ಮಾತ್ರಾಂತರ ಉದಾಹರಂತಿಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾಹ ಅನಂತ ಮಾತ್ರ ಜಪಾಧಿಕಾರಿ ಯತಿರಸ್ಯ ಸೂಚಿತ. ಇವತ್ತು ಓಂಕಾರ ಯಾರು ಬೇಕಾದ್ರೆ ಹೇಳ್ಬೋದು, ಅದು ಆ ರೀತಿ ಹೇಳಿದಾಗ ಹೇಳೋದು ಅವರೊಬ್ಬರೇ. ಬಾಯಿದೆ ಅಂತ ಓಂಕಾರ ಹೇಳಿದೊಡ್ಡ, ಇವತ್ತು ಓಂಕಾರ ಬ್ರಾಹ್ಮಣಿಗಿಂತ ಬೇರೆಯವರೇ ಜಾಸ್ತಿ ಹೇಳ್ತಿರೋದು ಗೊತ್ತಾಯ್ತಾ. ಮಾತೆತ್ತರೆ ಓಂ ಅಂತ ಹೆಸರು, ಓಂಕಾರಪ್ಪ ಅಂತ ಹೆಸರಿನವ್ರು ಇದ್ದಾರೆ ಬೇಕಾಷ್ಟೇ ಅದರೊಳಗೆ. ಓಂಕಾರ ಇಟ್ಕೊಂಡೇ ಬಿಟ್ಟಿರ್ತಾರೆ ನಿತ್ಯ ಓಂಕಾರ, ಯಾವಾಗಲೂ ಓಂ ಅಂತ ಕೂತಿರ್ತಾರೆ, ಅನ್ಲೇಬಾರದು ಗೊತ್ತಾಯ್ತಾ. ಕ್ರಿಶ್ಚಿಯನ್ಸ್ ಓಂಕಾರ ಹೇಳಿರೋದ್ರು ಗೊತ್ತಾಯ್ತಾ, ಯಾವುದೊಂದು ಸಭೆ ಹೋದಾಗ ಕ್ರಿಶ್ಚಿಯನ್ ಪುರುಷ ಸೂಕ್ತ, ಒಬ್ಬ ಹೆಂಗಸು ಗೊತ್ತಾಯ್ತಾ, ಹೆಂಗಸು ಅವಳು ವಿಧವೆ ಓಂಕಾರ ಹೇಗಿರ್ಬೇಕು ಲೆಕ್ಕ ಪುರುಷ ಸೂಕ್ತ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಕೇಳಿದರೆ ಇದು ಕಿಂತಕ್ಕಿಂತ ಹೆಚ್ಚಿನ ವೇದ ವಿರೋಧ ಆಗಬೇಕಾ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವೇದದ ಅರ್ಥನೇ ಕಟ್ಟೋಗ್ಬಿಡ, ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಓಂಕಾರವನ್ನು ಬಾಯಿಲಂದರೆ ಓಂಕಾರ ಅಲ್ಲ, ತಿಳಿದ್ರೆ ಓಂಕಾರ. ಬರೀ ಫ್ಲಾಪ್ ಇಟ್ಟು ಓಡಾಡ್ರಿ ಏನು ಬಂತು ನಿಮಗೆ ಪೆನ್ ಡ್ರೈವ್ ಇಟ್ಕೊಂಡ್ರೆ ಓಪನ್ ಮಾಡಲಿಕ್ಕೆ ಬರಬೇಕಾದ್ರೆ ಇಟ್ಕೊಂಡು ಓಡಾಡಿ ಕುಟ್ರೆ ಹಾಕಿದ್ರೆ ಹೋಗುತ್ತೆ ಅಷ್ಟೇ, ದೊಡ್ಡ ವಿಚಾರ ಅಲ್ಲ. ಅದನ್ನೇನು ಮಾಡಬೇಕಾದನ ಅದು ರೀಡ್ ಮಾಡೋ ಶಕ್ತಿ ಇರಬೇಕು ಗೊತ್ತಾಯ್ತಾ. ಓಂಕಾರ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಯಾರಿಗಿದೆ ಅಂದರೆ ಅವರಿಗಿದೆ. ಓಂ ಅನ್ನೋ ಮಾತಿಗೆ ಅರ್ಥ ಅಷ್ಟು. ಅದಕ್ಕೆ ಶುರುವಾಗಿದ್ದು ಓಂಕಾರದಿಂದ, ಮುಗಿದಿದ್ದು ಓಂಕಾರದಿಂದ. ಈ ರೀತಿ ಓಂಕಾರದೊಳಗೆ ಇಡೀ ಜಗತ್ತಿನ ಇತಿಹಾಸ ಇದೆ. ಪರವ ಅನಂತ ರೂಪಗಳು ಇದರಿಂದ ಪ್ರತಿಪಾದಿತವಾಗಿವೆ, ಅನಂತ ವೇದಗಳು ಸೇರಿಕೊಂಡಿದೆ. ಪ್ರತಿಯೊಂದನ್ನು ಅರ್ಥ ಮಾಡ್ಕೋತಾ ಹೋದರೆ ಆಗ ಅದಕ್ಕೆ ಅಂಥವ್ರ ಮುನಿ ಅಂತ ಕರಿಬೇಕು. ತುರೀಯಂ ನಾಥ ನಾಮಾನಂ ಹರಿಂ ಜ್ಞಾತ್ವಾ ಪರಂಪದಂ ತಮೇವ ಪ್ರವಿಶೇ ಶುದ್ಧ ರೂಪಿ ತತ್ ಸದೃಶಾತ್ಮವಾನ್. ಈ ದೇವರನ್ನು ತಿಳ್ಕೊಂಡಾಗ ಶುದ್ಧ ರೂಪದಿಂದ ಪರಮಾತ್ಮನ ಹತ್ರನೇ ಹೋಗ್ತಾನೆ. ಚತುರೂಪಶಾಸ್ಯ ವಿಷ್ಣೋರ್ ನಾಮ ಪ್ರಣವ ಇತ್ಯಪಿ. ದೇವರಿಗೆ ಪ್ರಣವ ಅಂತ ಕರಿಬೇಕಾದ್ರೆ ನಾಲ್ಕು ರೂಪದ ಹರಿಗೂ ಪ್ರಣವ ಅಂತ ಕರೀತಾರೆ. ವಿಶ್ವ ತೇಜಸ ಪ್ರಾಜ್ಞಾ ತುರಿಯ ರೂಪದ ಹರಿಗೂ ಕೂಡ ಪ್ರಾಣ ಅಂತ ಕರೀತಾರೆ. ಅದಕ್ಕೆ ಯತಿ ಪ್ರಣವ ಕಲ್ಪದಲ್ಲಿ ಇದರಿಂದ ಪ್ರತಿಪಾದ್ಯವಾದ ರೂಪಗಳು ವಿಶ್ವ ತೇಜಸ್ಸಾದ ರೂಪಗಳು ಅಂತ ಹೇಳ್ತಾರೆ. ತಂತ್ರಸಾರ ಸಂಗ್ರಹದಲ್ಲೂ ಹೇಳ್ತಾರೆ ಓಂಕಾರದಿಂದ ಇವೆಲ್ಲ ರೂಪಗಳು ಪ್ರತಿಪಾದಿತವಾಗುತ್ತೆ ಅಂತ ಹೇಳ್ತಾರೆ. ಓಮಿತ್ಯಾಕ್ರಿಯಮಾಣತ್ವಾತ್ ಓಂಕಾರ ಸಂಪ್ರಕೀರ್ತಿತ. ಓಂ ಅಂತ ಕರೆಯಲ್ಪಡೋದರಿಂದ ದೇವರಿಗೆ ಓಂಕಾರ ಅಂತ ಹೆಸರಿದೆ. ಆದಿಮತ್ವಾದಯೋ ಹ್ಯರ್ಥಾಹ ಓಮಿತ್ಯಸ್ಯ ಶ್ರುತಾಹ. ಆದಿಮತ್ವ ಮೊದಲಾದ ಅನೇಕ ಅರ್ಥಗಳು ಓಂಕಾರದಲ್ಲಿ ಬಂದಿವೆ. ಓಂಕಾರಕ್ಕೆ ಆದಿ ಅಂತ ಹೆಸರು, ದೇವರು ಸರ್ವಕ್ಕೂ ಆದಿ ಆದ್ದರಿಂದ ಓಂ ಅಂತ ದೇವರಿಗೆ ಹೆಸರು. ಅವ್ರು ಹೇಳಿ ಓಂಕಾರ ಹಾಕಿದರು ಅಂತ ಹೇಳ್ತಾರೆ. ಎಷ್ಟು ಸರ್ ಓಂಕಾರ ಹಾಕಿದ್ರು ಏನರ್ಥ? ಶುರು ಮಾಡಿದರು ಅಂತ. ಓಂಕಾರ ಹಾಕೋದು, ಓಂಕಾರ ಹಾಕೋದು, ಓಂಕಾರ ಹಾಕೋದು ಅಂತ ಶುರು ಮಾಡೋದು. ಅಪೂರ್ವ ಕಾರಣಾಭಾವಾತ್ ನಾಶಾಭಾವಾತ್ ಅನಂತರ. ಕಾರಣ ದೇವರಿಗೆ ಅಪೂರ್ವ ಅಂತ ಕರೀತಾರೆ. ಅಪೂರ್ವ ಅಂದ್ರೇನು? ಅವನಿಗೆ ಪೂರ್ವ ಅಂತಿಲ್ಲ, ಅಂದರೆ ಸೃಷ್ಟಿಕರ್ತರು ಯಾರೂ ಇಲ್ಲ ಅವನಿಗೆ, ಅದಕ್ಕೆ ಅಪೂರ್ವ ಅಂತ ದೇವರಿಗೆ ಹೆಸರು. ಅದೇ ರೀತಿ ನಾಶಾಭಾವಾದ ಅನಂತರ, ದೇವರಿಗೆ ಅನಂತರ ಅಂತ ಹೆಸರು. ಅಂತ ಅಂದರೆ ನಾಶ, ನಾಶ ಇಲ್ಲದವನಾದ ಅನಂತರ. ಅಪೂರ್ವ ಅಂತ ಕರೀತಾರೆ ದೇವರಿಗೆ, ಅನಂತ ಅಂತ ಅನಂತರ ಅಂತ ಕರೀತಾರೆ. ಅಪೂರ್ವ ಅಂತ ದೇವರಿಗೆ ಯಾರಿಗೆ ಹೆಸರಿಟ್ಟರೆ ಕರೆಕ್ಟ್ ಅದು, ಯಾಕೆ ದೇವ್ರ ಹೆಸರು ಅಪೂರ್ವ ಅನ್ನೋದು. ಪೂರ್ವ ಅಂದರೆ ಹುಟ್ಟು, ಅಪೂರ್ವ ಹುಟ್ಟಿಲ್ಲದವನು ಅಂತ ಅರ್ಥ. ನಿಮ್ಮ ಹಿಂದಿನವ್ರು ಯಾರು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾ ಹೋಗ್ತಾರೆ. ಹಿಂದೆ ದೇವ್ರ ಹಿಂದಿನವ್ರು ಯಾರು ಹೇಳಬೇಕು ದೇವರಿಗೆ? ಅವನಿಂದ ಎಲ್ಲರೂ, ಅದು ಎಲ್ಲರೂ ಆದ್ದರಿಂದ ಅವನು ಯಾರಿಂದನೂ ಬರೋದಿಲ್ಲ. ಅವನು ಅವನಿಗೆ ಸೃಷ್ಟಿ ಹೊಂದದವನು. ಪರಾಧೀನ ಸ್ಥಿತ್ಯಭಾವಾತ್ ಅನಪರ ಉದಾಹೃತ. ದೇವರು ಅನಪರ, ಅನಪರ ಅಂತ ಕರೀತಾರೆ. ಯಾಕೆ? ಇನ್ನೊಬ್ಬರಿಗೆ ಅಧೀನನಾದವನಲ್ಲ. ಸರ್ವಗತ್ವಾದ ಅಬಾಹ್ಯಸ್ಯ, ದೇವ್ರ ಹೊರಗೆ ಅಂತ ಯಾವುದೂ ಇಲ್ಲವೇ ಇಲ್ಲ. ಯಾಕೆ? ಎಲ್ಲ ಅವನೊಳಗೆ ಇರೋದು. ದೇವ್ರ ಹೊರಗೆ ಅನ್ನೋ ಪದ ಯಾವುದು ಇಲ್ಲ, ಇಲ್ಲ ಒಳಗೆ ಇದೆ. ತಮ್ ಜ್ಞಾತ್ವ ಪ್ರವಿಮುಚ್ಯತೆ ಇತಿ ಚ ಪರತ್ವಂ ಅಪರತ್ವಂಚ ವಿಷ್ಣೋರ್ ಏಕಸ್ಯ ವೈಯದ ಶ್ರೂಯತೆ ನತು ಸಾಮರ್ಥ್ಯ ಭೇದ ತತ್ರ ಕಥಂಚನ ಅವತಾರಸ್ಯ ಪೂರ್ವತ್ವಾತ್ ಪೌರ್ವಾಪರ್ಯ ಉದಾಹೃತಂ ಇತಿ ಬ್ರಹ್ಮತರ್ಕೆ. ವಿಶೇಷವರದಿಂದ ಪೂರ್ವಾಪರ ಅಂತ ಹೇಳಬೇಕೇ ಹೊರತು ವಸ್ತುಸ್ಥಿಯ ಪೂರ್ವಾಪರ ದೇವರಿಗಿಲ್ಲ. ಪೂರ್ವಾವತಾರೇ ಪಶ್ಚಿಮಾವತಾರೇತಿ ಪೂರ್ಣ ಏವೇತಿ ಪ್ರಣವೋ ಹಿ ಅಪರಂ ಬ್ರಹ್ಮ ಇತಿ ಇತ್ಯಾದಿಯರರ್ಥ. ಪರಮಾರ್ಥ ಪೂರ್ವಾವತಾರದಲ್ಲೂ ಪಶ್ಚಿಮಾವತಾರದಲ್ಲೂ ಪೂರ್ಣ. ಪೂರ್ವಾವತಾರ ರಾಮ, ಪಶ್ಚಿಮಾವತಾರ ಅಂದರೆ ಅನಂತರ ಕೃಷ್ಣ. ಎರಡರಲ್ಲೂ ಏನಿದೆ? ಪೂರ್ಣತ್ವ. ಅದು ಯಾವತ್ತೋ ಹಿಂದಿಂದೆಲ್ಲ ಪೂರ್ವ, ಮುಂದಿಂದ ಬರೋದೆಲ್ಲ ಅನಂತರ. ಪರಮಾತ್ಮನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಪೂರ್ವ ಅಪರ ಅಂತ ವ್ಯತ್ಯಾಸ ಇಲ್ಲ. ಅದಕ್ಕೆ ಅವನಿಗೆ ಅಪರಂ ಬ್ರಹ್ಮ ಅಂತ ಕರೀತಾರೆ. ಪ್ರಣವೋ ಅಪರಂ ಬ್ರಹ್ಮ ಇತ್ಯರ್ಥ ಇತ್ಯಾದೇ ಅರ್ಥ. ಏಕೋಪಿ ನಿರ್ವಿಶೇಷೋಪಿ ಚತುರ್ಧ ವ್ಯವಹಾರ ಭಾಕ್ ಯಸ್ತಂ ವಂದೇ ಚಿದಾನಂದಂ ವಿಷ್ಣುಂ ವಿಶ್ವಾದಿ ರೂಪಿಣಂ. ಇದು ಉತ್ತರ ಶ್ಲೋಕ, ಉತ್ತರ ಮಂಗಲ. ಏಕೋಪಿ ನಿರ್ವಿಶೇಷೋಪಿ ಚತುರ್ಧ ವ್ಯವಹಾರ ಭಾಕ್ ಒಬ್ಬನೇ ನಾರಾಯಣ, ಅವನು ವಿಶೇಷ ಇಲ್ಲ. ಆದರೂ ನಾಲ್ಕು ರೂಪ ತಗೊಂಡಿದ್ದಾನೆ, ವಿಶ್ವ ತೈಜಸ ಪ್ರಾಜ್ಞಾ ಅಂಥೇಳಿ. ತುರಿಯ ಚತುರ್ಥ ವ್ಯವಹಾರ ಭಾಕ್ ಎಸ್ತಂ ಒಂದೇ ಚಿತಾನಂದಂ ವಿಷ್ಣುಂ ವಿಶ್ವಾದಿರೂಪಿಣಂ ಅಂತ ವಿಶ್ವಾದಿರೂಪಿಯಾದ ಶ್ರೀಹರಿಯನ್ನು ವಂದಿಸುತ್ತೇನೆ ಅಂತ ಹೇಳಿ ಮಾಂಡೂಕ್ಯ ಭಾಷ್ಯವನ್ನು ಮುಗಿಸಿದೆ. ಅನಂತರ ತೈತರಿಯ ಉಪನಿಷತ್ ಭಾಷ್ಯ, ಅದರಲ್ಲಿ ಮೊದಲಿಗೆ ಎಲ್ಲ ಪ್ರಸಿದ್ಧವಾದಂಥ ಶಾಂತಿ ಮಂತ್ರ. ಶನ್ನೋ ಮಿತ್ರಶ್ಯಂ ವರುಣ, ಶನ್ನೋ ಭವತ್ವರ್ಯಮ, ಶನ್ನ ಇಂದ್ರೋ ಬೃಹಸ್ಪತಿ, ಶನ್ನೋ ವಿಷ್ಣು ರುರುಕ್ರಮ, ನಮೋ ಬ್ರಹ್ಮಣೇ, ನಮಸ್ತೆ ವಾಯೋ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ, ತನ್ಮಾಮವತು, ತದ್ವಕ್ತಾರಮವತು, ಅವತು ಮಾಂ, ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಶಾಂತಿ ಮಂತ್ರ ಅಂದರೆ ಇದೇನು, ಇಲ್ಲೇನು ಬಂದಿದೆ ಬರೀ ವಿಷ್ಣು ಶಾಂತಿ ಮಂತ್ರ ಹೇಳಿದ್ರೆ ವೇದಾಧ್ಯಯನ ಮಾಡಾಗಿಲ್ಲ. ಶಾಂತಿ ಮಂತ್ರ ಬಂದಿರೋ ಹೆಸರು ಯಾರ್ದಿದು? ವಿಷ್ಣು. ಶನ್ನೋ ಮಿತ್ರ ಶಂ ವರುಣ, ಎಲ್ಲ ವಿಷ್ಣುವ ಹೆಸರುಗಳು. ಶಂನೋ ಭವತ್ವರ್ಯಮ, ಶನ್ನ ಇಂದ್ರೋ ಬೃಹಸ್ಪತಿ. ಶಂ ಅಂದರೆ ಸುಖ, ನಹ ಅಂದರೆ ನಮಗೆ, ನಮಗೆ ಸುಖವನ್ನು ಕೊಡಲಿ. ಮಿತ್ರನಾಮಕನಾದ ವಿಷ್ಣು, ವರುಣನಾಮಕನಾದ ವಿಷ್ಣು, ಅರ್ಯಮ ನಾಮಕನಾದ ವಿಷ್ಣು, ಇಂದ್ರನಾಮಕನಾದ ವಿಷ್ಣು, ಬೃಹಸ್ಪತಿನಾಮಕನಾದ ವಿಷ್ಣು, ಉರುಕ್ರಮ ವಿಷ್ಣು, ವಿಷ್ಣು ಉರುಕ್ರಮ ವಿಷ್ಣುವು ನಮಗೆ ಸುಖವನ್ನು ಕೊಡಲಿ. ನಮೋ ಬ್ರಹ್ಮಣೇ, ನಮಸ್ತೆ ವಾಯೋ, ಬ್ರಹ್ಮದೇವರಿಗೆ ನಮಸ್ಕಾರ, ವಾಯುದೇವರಿಗೆ ನಮಸ್ಕಾರ. ವಾಯುದೇವರಿಗೆ ನಮಸ್ಕಾರ ಮಾಡೇ ಓದಬೇಕು, ನೆನ್ಬಿಟ್ಕೊಂಡಿರಿ. ವೇದ ಓದೋರು ಏನು ಓದಬೇಕು ಅದನ್ನು? ನಮಸ್ಕಾರ ಬೈಯೋದು ವಾಯುದೇವ್ರ ಮತನ. ನಮಸ್ಕಾರ ಮಾಡೋದು ಯಾರಿಗೆ? ವಾಯುದೇವರಿಗೆ. ಅರ್ಥ ಆಯ್ತಾ? ವಾಯುದೇವ ಶಾಂತಿ ಮಂತ್ರ ಹೇಳಬೇಕಾದ್ರೆ ವಾಯುದೇವರಿಗೆ ನಮಸ್ಕಾರ ಮಾಡೇ ಶಾಂತಿ ಮಂತ್ರ ಶುರು ಮಾಡಬೇಕು. ಅದಕ್ಕೇ ನಮೋ ಬ್ರಹ್ಮಣೇ ವಿಷ್ಣವೇ, ನಮೋ ನಮಸ್ತೆ ವಾಯೋ, ವಾಯುದೇವರಿಗೆ ನಮಸ್ಕಾರ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ಇನ್ನು ವಾಯುದೇವರು ವೈಭವ, ನೀವೇ ಕಣ್ಣಿಗೆ ಕಾಣೋ ದೇವರು ಅಂದರೆ ನೀವೇ. ಇಡಿಎಂ ಅದು ಒಂದು ಎಷ್ಟು ನಾವು ದೇವ್ರು ನೋಡಿ ನಿಮ್ಮನ್ನೇ ದೇವರು ಅಂತ ಕರೆ ಅಭ್ಯಾಸ ಇಟ್ಕೊಂಡಿರ್ತಾರಲ್ಲ, ಒಬ್ಬೊಬ್ಬರು ಒಬ್ರು ಹೇಳ್ತಿರ್ತಾರೆ. ಎಲ್ಲರೂ ಹೇಳೋದು ಯಾರಿಗೆ? ವಾಯುದೇವರಿಗೆ. ಯಾಕೆ ದೇವರು ಅವ್ಯಕ್ತ ಅದವ್ಯಕ್ತ ಮಾಹಿ ಓಂ, ದೇವರು ಅವ್ಯಕ್ತನಾದ್ದರಿಂದ ಪ್ರತ್ಯಕ್ಷ ಕಾಣೋದಿಲ್ಲ. ಪ್ರತ್ಯಕ್ಷ ಕಾಣೋದು ಯಾರಿಗೆ? ಬಿಂಬರೂಪಿಯಾಗಿ ಕಾಣ್ತಾರೆ ಅಷ್ಟೇ. ಇವ್ರಿಗೆ ಮಾತ್ರ ಯಾವಾಗಲೂ ಪ್ರತ್ಯಕ್ಷ, ಇವ್ರು ನಮಗೆ ಪ್ರತ್ಯಕ್ಷ. ಆದ್ದರಿಂದ ವಾಯುದೇವ್ರನ್ನ ಕಂಡ್ರೆ ಯಾರನ್ನು ಕಂಡಾಗ? ದೇವ್ರನ್ನ ಕಂಡಾಗ ಲೆಕ್ಕ. ಮಧ್ವೀಯದಲ್ಲಿ ಹೇಳ್ತಾರೆ, ಆಚಾರ್ಯರ ಚಿತ್ರವನ್ನು ಸರಿಯಾಗಿ ಆಚಾರ್ಯ ಹೇಗಿದ್ದರು ಅಂತ ಕೇಳಿದರೆ, ಅವರು ಪ್ರತಿಮೆ ಮಾಡಿದರೆ ದೇವ್ರ ಪ್ರತಿಮೆ ಆಗ್ತಿತ್ತಂತೆ. ಸಾಕ್ಷಾತ್ ಪ್ರತಿಭಾ ಲಕ್ಷಣ ದರ್ಶನಾಯ ಲಕ್ಷ್ಯಂ, ದೇವ್ರ ಪ್ರತಿಮೆ ಮಾಡಲಿಕ್ಕೆ ದೇವರಂತ ಕಾಣೋದಿಲ್ಲ, ಮಾಡಲು ಒಂದು ಬೇಕಲ್ಲ, ಆಚಾರ್ಯ ಮಾಡಲು. ಅದಕ್ಕೆ ಪ್ರತಿಮಾ ಲಕ್ಷಣ ಇರ್ಯಾವತ್ ಯುಕ್ತ ಆಚಾರ್ಯ ಉತ್ತಮ, ದೇವರ ಪ್ರತಿಮೆಗೆ ಏನೇ ಲಕ್ಷಣ ಇರಬೇಕೋ ಅದೇ ಲಕ್ಷಣ ಯಾರಲ್ಲಿದೆ ಅಂತ ಆಚಾರ್ಯರಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವಜಿಷ್ಯಾಮಿ ಹೇಳ್ತಾರೆ. ಪ್ರತ್ಯಕ್ಷಂ ಬ್ರಹ್ಮ ಅಂತ ಹೇಳಿದರೆ ನೀವು ಬ್ರಹ್ಮನಲ್ಲ, ಕಣ್ಣಿಗೆ ಕಾಣೋ ಬ್ರಹ್ಮ ಅಂತ ಹೇಳಿದ್ರಿಂದ ನೀವು ದೇವರ ಡೆಪ್ಯೂಟಿ ಇದ್ದ ಹಾಗೆ ಹೊರತು ದೇವರೇ ಅಲ್ಲ. ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ, ತನ್ ಮಾಮವತು, ಆ ಪರಮಾತ್ಮನವನ್ನು ಪಾಲಿಸಲಿ. ತದ್ ವಕ್ತಾರ ಭವತು ಅಂತ ಹೇಳ್ತಕ್ಕಂಥವ್ರನ್ನ ಕಾಪಾಡಲಿ. ಅವತು ಮಾಂ, ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಮೂರ್ಸ ಶಾಂತಿ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ನಮಗೆ ಮೂರು ಉಪದ್ರವಗಳುಂಟು, ತಾಪತ್ರಯ ಇದೆ, ಮೂರು ಹೋಗಬೇಕಲ್ಲ. ಅದಕ್ಕೆ ಶಾಂತಿ ಶಾಂತಿ ಶಾಂತಿ. ಮತ್ತು ಮೂರಿದೆ ನಮಗೆ, ಮೇಲಿಂದು ಮಧ್ಯದ್ದು ಕೆಳಗೆ, ವಿಘ್ನಗಳು ಮೂರು. ಮೇಲಿಂದ ಬೀಳ್ಬೋದು, ಕೂತೆ ಬೀಳ್ಬೋದು, ಕೆಳಗೆ ಹೋಗಿ ಬೀಳ್ಬೋದು. ಅದಕ್ಕೆ ನಮಗೆ ಮೂರು ಲೋಕ, ಭೂಹು ಭುವಃ ಸ್ವಃ, ಮೂರು ಲೋಕದಲ್ಲೂ ನಮಗೆ ಆಪತ್ತಿದೆ. ಅದಕ್ಕೆ ಮೂರು ಅದರಿಂದ ನಾವು ಕಾಪಾಡಲಿ. ಅದಕ್ಕೆ ಭೂಹು ಭುವಃ ಸ್ವಃ. ಓಂ ಶಾಂತಿ ಶಾಂತಿ ಶಾಂತಿ. ಆಚಾರ ಮಂಗಳವನ್ನು ಮಾಡ್ತಾರೆ. ಸತ್ಯಂ ಜ್ಞಾನಂ ಅನಂತಂ ಆನಂದಂ ಬ್ರಹ್ಮ ಸರ್ವಶಕ್ತಿ ಏಕಂ ಸರ್ವೈರ್ದೇವೈರೀಢ್ಯಂ ವಿಶ್ವಾಖ್ಯಂ ಸರ್ವದೈಮಿ ಸುಪ್ರೇಷ್ಠಂ. ಸತ್ಯಂ ಜ್ಞಾನಂ ಅನಂತಂ, ಇದರ ಪದ ಬರುತ್ತೆ ಮುಂದೆ, ಅದೇ ಪದ ಇಟ್ಟಿದ್ದಾರೆ ಆಚಾರ್ಯ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಬರುತ್ತೆ, ಅದನ್ನೇ ಇಟ್ಟು ಸತ್ಯಂ ಜ್ಞಾನಂ ಅನಂತಂ ಆನಂದಂ, ಆನಂದ ತಾರತಮ್ಯ ಬರುತ್ತೆ ಅದಕ್ಕೆ. ಆನಂದಂ ಬ್ರಹ್ಮ, ಬ್ರಹ್ಮೇತಿ ವ್ಯಜಾನಾತ್, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಎಲ್ಲ ಉಪನಿಷತ್ ಬರೋ ಮಾತುಗಳೇ ಇದು. ಆವಲ್ಲಿ ಇವಲ್ಲಿ ಮೂರು ಬರುತ್ತೆ. ಸರ್ವಶಕ್ತಿ ಏಕಂ ಸರ್ವೈ ದೇವೈರೀಢ್ಯಂ ವಿಶ್ವಾಖ್ಯಂ ಸರ್ವದಾ ಏಮಿ ಸುಪ್ರೇಷ್ಠ. ವಿಷ್ಣು ಅಂತಕ್ಕಂಥ ಪರಬ್ರಹ್ಮನನ್ನು ಸದಾಕಾಲ ನಾನು ಆರಾಧಿಸ್ತೇನೆ. ಆತಿಥ್ಯ ಸಂಸ್ಥಿತಾತ್ ವಿಷ್ಣು ಶ್ರುತ್ವಾ ಬ್ರಹ್ಮ ಯಥಾ ಹರಿ ತುಷ್ಟಾವ ತತ್ಪ್ರಕಾರೇಣ ವರುಣೋಕ್ತೇನ ವೈ ಭೃಗು ವಿಷ್ಣುಮಸ್ತೌ ತಥಾ ಪ್ರಾಹ ಶನ್ನೋ ಮಿತ್ರಾಧಿಕಾ ಶ್ರುತಿ ಯದುವಾಚ ಹರಿ ಸೂರ್ಯ ಮಂಡಲಸ್ಥಃ ಪರಃ ಪುಮಾನ್ ಬ್ರಹ್ಮ ತದಾಹ ವರುಣೇ ವರುಣೋ ಭೃಗವೋಪಿತು ಶನ್ನೋ ಮಿತ್ರಾಧಿವಿರ್ವಾಕ್ಯೈ ತೈರೇವ ಹರಿವಸ್ತುವತ್ ಭೃಗು ಪಂಚಾತ್ಮಕಂ ಪೂರ್ಣಂ ಅದ್ರಾದಿಮಯಮಚ್ಯುತಂ ಮುಕ್ತಗೀತಾವಸಾನೇಷು ಸುತಸ್ತೇನ ಜನಾರ್ದನಃ ಸುಪ್ರೀತಃ ಪ್ರದದೌ ಜ್ಞಾನಂ ಸ್ವಾತ್ಮಭಕ್ತಿಂಚ ಶಾಶ್ವತೀಂ. ಇದಕ್ಕೆ ಬ್ರಹ್ಮದೇವರು, ವರುಣದೇವರು, ಭೃಗುಮುನಿಗಳು, ಎಲ್ಲ ಋಷಿಗಳಿದಕ್ಕೆ ಇವರೆಲ್ಲ ಕಂಡವರು. ಪ್ರತಿಪಾದ್ಯ ರೂಪ ಸಾಕ್ಷಾತ್ ನಾರಾಯಣ. ಭೃಗುವಾಕ್ಯತಯ ವಾಯು ವಾಯು ನಮಸ್ಕಾರಾಧಿಕಂ ಹರಿ ಪ್ರೋವಾಚ ಬ್ರಹ್ಮಣೇ ಚೈವಂ ವಚಸ್ಸು ಬ್ರಹ್ಮ ಸ್ವಸ್ಯಸ್ಸು ಬಹುದರ್ಶಿಷು ಇತಿ ಚ. ಭೃಗುವಾಕ್ಯತೆಯ ವಾಯು ನಮಸ್ಕಾರಾಧಿಕಂ ಹರಿಹಿ ಪ್ರೋವಾಚ ಬ್ರಹ್ಮಣೇ ಚೈವಂ ವಚಸ್ಸು ಬಹುದರ್ಶಿಷು. ಇದು ವಿಷ್ಣುನು ಋಷಿನೇ. ಅಲ್ಲ, ವಿಷ್ಣು ತನ್ನನ್ನೇ ಸ್ತೋತ್ರ ಮಾಡ್ಕೋತಾನಂತ ಕೇಳಿದರೆ, ಅಲ್ಲ, ಭೃಗುಗಳು ಸ್ತೋತ್ರ ಮಾಡ್ತಾರೆ ಅಂತ ಹೇಳ್ತಾರಷ್ಟೆ. ಭೃಗು ವೇದವ್ಯಾಸರು ಏನು ಮಾಡಿದರು? ನಾರಾಯಣಂ ನಮಸ್ಕೃತ್ಯ ಅಂತ ಶುರು ಮಾಡಿದರು. ನಾರಾಯಣ ತಾವೇ ನಾರಾಯಣ, ನಾರಾಯಣಂ ಸುರಗುರುಂ ಶುರು ಮಾಡಿದ್ರು, ತಾವೇ ನಾರಾಯಣ. ಹೀಗೆ ಉಳಿದವರು ಸ್ತೋತ್ರ ಮಾಡಬೇಕು ಅಂತ ಹೇಳೋದಕ್ಕೆ ಮಾಡಿದ್ರು. ಜನ್ಮಾದ್ಯಸ್ಯ ತಪ ಮೊದಲೇ ಶ್ಲೋಕ, ಉಳಿದವರು ಹೀಗೆ ಧ್ಯಾನ ಮಾಡಬೇಕು ಅಂತ ಹೇಳಿದರೆ ಹೊರತು ಅವರು ತಮ್ಮನ್ನೇ ತಿಳ್ಕೊಳ್ಳೋರು ಹೊರತು ಇನ್ನೊಬ್ಬರು ಧ್ಯಾನ ಮಾಡೋ ಕಾರಣ ಇಲ್ಲ. ಅವರು ಶಿಕ್ಷಾಂ ವ್ಯಾಖ್ಯಾಸ್ಯಾಮ ವರ್ಣ ಸ್ವರ ಮಾತ್ರ ಬಲಂ ಸಾಮಸಂತಾನ ಇತ್ಯುಕ್ತ ಶಿಕ್ಷಾಧ್ಯಾಯ. ದೇವರಿಗೆ ವರ್ಣ ಅಂತ ಹೆಸರು, ಸ್ವರ ಅಂತ ಹೆಸರು, ಮಾತ್ರ ಅಂತ ಹೆಸರು, ಬಲ ಎಲ್ಲ ದೇವ್ರ ಪದ ಅರ್ಥ ಮಾಡ್ತಾರೆ. ಸಮ ಅಂತ ಹೆಸರು, ಸಂತತ ಅಂತಾನೆ ಹೆಸರು. ಹೇಗೆ? ವರಣೀಯೋ ವರ್ಣ, ವರಣೀಯ ವರ್ಣ, ವರೇಣ್ಯಂ ತತ್ಸವಿತುರು ವರೇಣ್ಯಂ, ಭಜನೀಯ ಅಂತ ಅರ್ಥ. ಎಲ್ಲರಿಂದಲೂ ಸೇವನೀಯನಾದ್ದರಿಂದ ದೇವರಿಗೆ ವರ್ಣ ಅಂತ ಕರೀತಾರೆ. ಸ್ವರತೆಯಷ್ಟು ಸ್ವರ, ದೇವರಿಗೆ ಸ್ವರ ಅಂತ ಕರೀತಾರೆ. ಸ್ವರತೋಪಿ ಚಾಗ್ರೆ, ಪರಮಾತ್ಮ ಸ್ವರತನಾದ್ದರಿಂದ ದೇವರಿಗೆ ಏನಂತ ಹೆಸರು? ಸ್ವರ ಅಂತ ಹೆಸರು. ಮಾನಾತ್ರ ನಮಗೆ ಸ್ವರತತ್ವ ಇಲ್ಲ, ಸಂತೋಷ ಆಯಿತು ಯಾರು ಮುಂದೆ ಹೇಳ್ಕೋಬೇಕು ಫಸ್ಟು, ಓಡ್ತಿರ್ತಾರೆ ಅವಾಗಲೇ ಎಷ್ಟೋ ಬಿದ್ದು ಬಿಡ್ತಾರಪ್ಪ, ಹೇಳ್ಕೊಳ್ಳೋ ಖುಷಿಯಿಂದ ಬಿದ್ದು ಬಿಡ್ತಾರೆ. ಇನ್ನೂ ಕೆಲವು ದುಃಖ ಆಯಿತು ಯಾರು ಮುಂದೆ ಹೇಳ್ಕೋಬೇಕು, ಮತ್ತೆ ಹುಡ್ಕೊಂಡು ಹೋಗ್ತಾರೆ ದುಃಖ ಆದ ಹೇಳ್ಕೋಬೇಕು. ಅಂದರೆ ತಮ್ಮಲ್ಲೇ ಏನು ಮಾಡೋ ಶಕ್ತಿ ಇಲ್ಲ ಅವರಿಗೆ, ತನ್ನಲ್ಲೇ ಹೇಳ್ಕೊ ಸುಖ ಪಡೋ ಶಕ್ತಿ ಇಲ್ಲ, ಇದು ಮಾಡೋ ಶಕ್ತಿ ಇಲ್ಲ. ದೇವರೇನೋ ಸ್ವರತ, ಯಾರ ಮುಂದೆ ಹೇಳ್ಕೋಬೇಕಾಗಿಲ್ಲ, ಯಾರ ಮುಂದೆ ಹೇಳ್ಕೋಬೇಕು, ದೇವ್ರು ಹೋಗಿಬಿಟ್ಟು, ಗೊತ್ತಾಯ್ತಾ? ಸ್ವರತೆಯಷ್ಟು ಸ್ವರ, ಮಾನಾತ್ರಾತ ಮಾತ್ರ, ಮಾನಾತ ಜ್ಞಾನ ಕೊಟ್ಟು ಕಾಪಾಡ್ತಾನೆ. ದೇವರಿಗೆ ಏನಂತ ಹೆಸರು ಅದಕ್ಕೆ? ಮಾತ್ರ ಅಂತ ಹೆಸರು. ಮಿನೋತಿ ತ್ರಾಯತೆ ಚೇತಿ ಮಿತ್ರಮಿತ್ಯ ವಿಧೀಯತೆ, ಬೇರೆ ಕಡೆ ಹೇಳ್ತಾರೆ. ಬಲರೂಪ, ಪರಮಾತ್ಮ ಬಲರೂಪನಾಗಿದ್ದಾನೆ. ಸಮಸ್ತ ಸರ್ವರೂಪೇಶು, ಎಲ್ಲ ರೂಪಗಳು ಸಮನಾಗಿದ್ದಾನೆ. ಸಂತತ ಅಂದರೆ ವ್ಯಾಪ್ತನಾಗಿದ್ದಾನೆ. ವರ್ಣಾದಿ ವಾಚಕಂ ರೂಪಂ ಜ್ಞೇಯಂ ವರ್ಣಾದಿ ನಾಮಕಂ ವಿಷ್ಣೋರ್ವರ್ಣಾದಿ ಸಂಸ್ಥಂಚ ಪುಂಸು ತತ್ತತ್ಕ್ರಿಯಾಪ್ರದಂ. ಅನೇಕ ವಿಷಯಗಳನ್ನು ಹೇಳ್ತಾ ಇದರೊಳಗೆ, ಅಧ್ಯಾತ್ಮ, ಆಮೇಲೆ ಅಧಿಲೋಕ, ಅಧಿಮಾತ್ರ, ಅಧಿ ಜ್ಯೋತಿಷ, ಆಮೇಲೆ ಅಧಿಪ್ರಜಾ, ಅಧ್ಯಾತ್ಮ, ಇದೆಲ್ಲ ತಿಳಿಸಿಬಿಟ್ಟು ನಾವೆಲ್ಲ ನಾರಾಯಣ ರೂಪಗಳು. ನಾರಾಯಣಾದಿ ರೂಪಾಣಿ ಲೋಕಾದಿಶು ಚ ಪಂಚಸು ಅನಿರುದ್ಧಾವಸಾನಾನಿ. ನಾರಾಯಣ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಅದಕ್ಕೆ ಅನಿರುದ್ಧಾವಸಾನಾನಿ ಅಪ್ತೋ ಅನಿರುದ್ಧ. ಧ್ಯೇಯಾನಿ ಚತುರಾತ್ಮನ ವಾಸುದೇವಾದಿಕಾನ್ಯೇವ ತಾನಿ ಪೂರ್ವೋತ್ತರ ಅರ್ಣಯೋ ಸಂಹಿತಾಯಸ್ತಥಾ ಸಂಧೌ ಸಂಧಾನೇ ಚಾಪಿ ಕೃಷ್ಣಶಃ ಯೋ ವೇದ ಏತಾನಿ ರೂಪಾಣಿ ಸರ್ವಭೋಗ ಸಮನ್ವಿತಃ ಪ್ರಾಪ್ನೋತಿ ವೈಷ್ಣವಂ ಸ್ಥಾನಂ ಮುಕ್ತಃ ಸ್ವರ್ಗಾಭಿದಂ ಪರಂ. ಐದು ರೂಪ ತಿಳ್ಕೊಂಡ್ರೆ ಭಾರಿ ವಿಶೇಷವಾದ ಫಲ ಇದೆ ಅಂತ ಹೇಳ್ತಾರೆ. ಯೋ ವೇದ ಏತಾನಿ ರೂಪಾಣಿ, ಅಂಥವ್ರು ಸರ್ವಭೋಗ ಸಮನ್ವಿತಃ, ಭೂಲೋಕದಲ್ಲಿ ಸರ್ವಭೋಗ ಸಮನ್ವಿತಃ, ಪ್ರಾಪ್ನೋತಿ ವೈಷ್ಣವಂ ಸ್ಥಾನಂ, ಇಹಲೋಕದಲ್ಲಿ ಹಾಗಿರ್ತಾರೆ, ಪರಲೋಕದಲ್ಲಿ ವೈಕುಂಠಕ್ಕೆ ಹೋಗಿಬಿಡ್ತಾರೆ. ಅದಕ್ಕೆ ಪಂಚಭೇತಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ, ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚರೂಪಗಳ ಬಗ್ಗೆ ವಿಶೇಷ ಮಾಹಿತಿ ಕೊಟ್ಟಿದ್ದು ಕೂಡ ಆಚಾರ್ಯರು. ಇನ್ನೂ ಅನೇಕ ವಿಷಯ ಹೇಳ್ತಾರೆ. ಯಶ್ಚಂದಸ ಮೃಷಭೋ ವಿಶ್ವರೂಪ ಛಂದೋಭ್ಯೋ ಅಧ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಶೃಣೋತು ಅಮೃತಸ್ಯ ದೇವಧಾರಣೋ ಭೂ. ಇದೆಲ್ಲ ವೇದವ್ಯಾಸರ ಸ್ತೋತ್ರ ಇದೆ. ವೇದವ್ಯಾಸರ ವೈದಿಕ ವೇದವ್ಯಾಸ ಸ್ತೋತ್ರ ಅಂದರೆ ಇದಿಷ್ಟು. ಛಂದಸ ಮೃಷಭ ವಿಶ್ವರೂಪ ಛಂದೋಭ್ಯ ಅಧಿ ಅಮೃತಾತ್ ಸಂಬಭೂವ ಸಮ ಇಂದ್ರೋ ಮೇಧಯಾ ಶೃಣೋತು ಅಂತ ಪರಮಾತ್ಮ ನಮಗೇನು ಕೊಡಲಿ? ಬುದ್ಧಿಯನ್ನು, ಮೇಧಾಶಕ್ತಿಯನ್ನು ಕೊಡಲಿ. ಅಮೃತಸ್ಯ ದೇವಧಾರಣೋ ಭೂಯಾಸಂ ಅಂತ ಪರಮಾತ್ಮ ತಿಳ್ಕೊಳ್ಳೋ ಶಕ್ತಿ ನಮಗೆ ಕೊಡಲಿ. ಶರೀರಂ ಮೇ ವಿಚರ್ಷಣಂ ಜಿಹ್ವಾವೇ ಮಧುಮತ್ತಮ, ನನ್ನ ನಾಲಿಗೆ ಒಳ್ಳೆ ಮಾತನ್ನಾಡಾಗಲಿ. ಒಳ್ಳೆ ಮಾತು ಅಂದ್ರೇನು? ಹರಿರೇವ ಪರಹ ಹರಿರೇವ, ಅದು ಒಳ್ಳೆ ಮಾತು, ಅದನ್ನು ಹೇಳೋಕ್ಕಾಗಲಿ. ಕೆಟ್ಟ ಮಾತು ಬಾಯಿಂದ ಬರಬಾರದು. ಕರ್ಣಾಭ್ಯಾಂ ಭೂರಿ ವಿಶ್ರುವಂ, ನನ್ನ ಕಿವಿಗಳಿಂದ ಸಾಕಷ್ಟು ಕೇಳೋಣ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ, ಹೇಳಿದ್ದೆ ಕಿವಿ ಕೊಟ್ಟಿರೋದು ದೇವರು ಕೇಳೋದಕ್ಕಾದ್ದರಿಂದ ಕೇಳಿದಷ್ಟು ಪುಣ್ಯ ಜಾಸ್ತಿ ನಮಗೆ. ಬ್ರಹ್ಮಣ ಕೋಶೋಶಿ ವೇದಯಾಪಿಹಿತ, ವೇದವ್ಯಾಸರು ವೇದದ ಕೋಶ ಅವರು. ಬ್ರಹ್ಮಣ ಕೋಶೋಶಿ ಎಲ್ಲ ವೇದಗಳು ಇಟ್ಕೊಂಡವರು. ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ ಶ್ರುತಮ್ಮೇ ಗೋಪಾಯ. ನಾ ಏನು ಕೇಳ್ತೇವಲ್ಲ ಅಂತ ಕಾಪಾಡು ಅಂತ ಹೇಳ್ತಾರೆ. ಈ ಕಡೆ ಕೇಳೋದು ಮರ್ತು ಬಿಡೋದಾಗಬಾರ್ದು. ಏನಾಗಬೇಕು? ಅದು ಕಂಪ್ಯೂಟರ್ನ ಎರಡು ಮೂರು ತಾಸು ಮಾಡಿದೆ, ಒಂದು ಸೇವ್ ಮಾಡಲಿಲ್ಲ, ಏನಾಯ್ತು? ಅದು ಎಲ್ಲ ಹೊರಟೋಯ್ತು. ಮಾಡಿದ್ದೆಲ್ಲ ಏನದು? ವೇಸ್ಟ್. ಅದು ಮಾಡಿದ್ದಲ್ಲಿ ಏನಾಗಬೇಕು? ಅದು ಸೇವ್ ಆಗಬೇಕು. ಅದಕ್ಕೆ ಶ್ರುತಮ್ಮೇ ಗೋಪಾಯ, ನಾವು ಏನು ಕೇಳ್ತೇವಲ್ಲ ಏನಾಗಬೇಕು? ಅದು ರಕ್ಷಣೆ ಮಾಡಬೇಕು. ಗೋಪನ ಅಂದ್ರೆ ರಕ್ಷಣೆ, ಅದನ್ನು ನೀನು ರಕ್ಷಣೆ ಮಾಡು. ಶ್ರುತಮ್ಮೇ ಗೋಪಾಯ ಆವಹಂತಿ ವಿತನ್ವಾನ, ವೇದವ್ಯಾಸರ ಪ್ರಾರ್ಥನೆ ಈಗೆಲ್ಲ ಮಾಡಬೇಕು ನಾವು. ಕುರ್ವಾಣ ಚೀರಮಾತ್ಮನಃ ವಾಸಾಂಶಿ ಮಮ ಗಾವಸ್ಯ ಅನ್ನಪಾನೇಚ ಸರ್ವದಾ ತಥೋ ವೈ ಶ್ರಿಯವಾಮಹ ಲೋಮಚಾಂ ಪಶುಭಿಸ್ಸಹ ಸ್ವಾಹ. ನನಗೆ ಸಂಪತ್ತು ಬೇಕು, ಅನ್ನಪಾನಗಳು ಬೇಕು, ಯಾತಕ್ಕೆ ನಿರ್ವಿಘ್ನವಾಗಿ ಸಾಧನೆ ಮಾಡಬೇಕಾದವೆಲ್ಲ ಬೇಕು. ಆದರೆ ಇಷ್ಟು ಹೇಳಿ ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಇಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಪ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹ, ದಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಶಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಇವಿಷ್ಟು ಎಲ್ಲ ಶಿಷ್ಯರುಗಳನ್ನು ಆಹ್ವಾನ ಮಾಡ್ತಾರೆ. ಬನ್ನಿ, ಒಬ್ಬ ಗುರುವಾದವರು ಧ್ಯಾನ ವೃದ್ಧಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಇನ್ನೊಬ್ಬರಿಗೆ ಹೇಳಬೇಕು, ಗೊತ್ತಾಯ್ತಾ? ಹೇಳಬೇಕಾದ್ರೆ ಕೇಳೋದು ಸಿಗಬೇಕು. ಅದಕ್ಕೆ ಏನು ಮಾಡ್ತಾರೆ, ನಾವು ಗುರುಗಳು ಬರಲಿ ಅಂತ ಕೇಳೋದಕ್ಕೆ ತಯಾರಿಲ್ಲ, ಅವ್ರು ಏನು ಕೇಳ್ತಾರೆ, ಶಿಷ್ಯರು ಬರಲಿ ಅಂತ ಕೇಳ್ತಾರೆ. ಒಳ್ಳೆ ಸ್ಟೂಡೆಂಟ್ಸ್ ಬೇಕು, ಇದು ಕಾಲೇಜ್ ಕ್ಲೋಸ್ ಆಗಿಬಿಡುತ್ತೆ, ಸ್ಟೂಡೆಂಟ್ಸ್ ಇಲ್ಲದೆ ಹೋಗಿಬಿಟ್ರೆ. ಸ್ಟೂಡೆಂಟ್ಸ್ ಹಿಡ್ಕೊಂಬಂದು ಸೇರಿಸಿರ್ತಾರೆ ಅವ್ರ ಬ್ಯಾಚ್ಗಳಿಗೆ. ಅಧ್ಯಾತ್ಮಕ್ಕೆ ಏನು ಮಾಡಬೇಕು, ಶಿಷ್ಯರುಗಳು ಬರಬೇಕು. ಯಾಕಂದ್ರೆ ಬ್ರಹ್ಮಚಾರಿಣ ಅಂದರೆ ಬ್ರಹ್ಮಚಾರಿಗಳು ಓದಬೇಕು ಅಂತ ಅರ್ಥ ಅಲ್ಲ, ಬ್ರಹ್ಮಚಾರಿಣ, ಬ್ರಹ್ಮ ಅಂದರೆ ಪರಮಾತ್ಮ, ಅವನನ್ನು ಚಿಂತನೆ ಮಾಡಲಿಕ್ಕೆ ಆಸಕ್ತಿ ಇರೋ ಜನಗಳೆಲ್ಲ ಬನ್ನಿ ಅಂತ ಅರ್ಥ. ಇದರಿಂದ ಆಹ್ವಾನ ಕೊಡಬೇಕು, ಅಯೋಗ್ಯರು ಕೊಡಬಾರ್ದು. ಯಾರಿಗೆ ಕೊಡಬೇಕು? ಯೋಗ್ಯರು ಕೊಡಬೇಕು, ಹೊರತು ಉಳಿದವರೆಲ್ಲ ಕೊಡಬಾರ್ದು. ಕೊಡದೇ ಇರಬಾರ್ದು, ಮುಂದೆ ಸಾಧನೆ ಆಗೋದಿಲ್ಲ. ಕಂಡವರಿಗೆ ಕೊಡಬಾರ್ದು. ಅದಕ್ಕೆ ವಿಶೇಷ ಏನು ಹಾಕಿದ್ದಾರೆ, ಪ್ರತಿಯೊಂದರಲ್ಲೂ ಬ್ರಹ್ಮಚಾರಿಣ, ಬ್ರಹ್ಮಚಾರಿಣ ಪ್ರಮ ಆದರೆ ಸುಮ್ಸುಮ್ಮನೆ ಬರಬಾರದು. ದಮಾಯಂತು, ಪ್ರಮಾಯಂತು, ಶಮಾಯಂತು, ಭಗವನ್ನಿಷ್ಠರಾಗಿ ಬನ್ನಿ, ಇಂದ್ರಿಯ ನಿಗ್ರಹ ಮಾಡಿಕೊಂಡು ಬನ್ನಿ, ಎಲ್ಲದನ್ನು ಕೇಳ್ತಾರೆ. ಯಶೋ ಜನಿ ಅಸಾನಿ ಸ್ವಾಹ, ಶ್ರೇಯಾನ್ ವಶ್ಯಸು ಅಸಾನಿ ಸ್ವಾಹ, ತಂತ್ವಾಭಗ ಪ್ರವಿಶಾನಿ ಸ್ವಾಹ, ಸಮಾಭಗ ಪ್ರವಿಶ ಸ್ವಾಹ, ತಸ್ಮಿನ್ ಸಹಸ್ರ ಶಾಖೆ ನಿಭಗಾಹಂ ತ್ವಯಿ ಮೃದೇ ಸ್ವಾಹ. ಇಷ್ಟು ಹೇಳಿ ಯಥಾಪಃ ಪ್ರವತಾಯಂತಿ ಯಥಾ ಮಾಸ ಅಹರ್ಜರಂ ಏವಂ ಮಾಂ ಬ್ರಹ್ಮಚಾರಿಣಃ ಧಾತರಾಯಂತು ಸರ್ವತಃ ಸ್ವಾಹ ಪ್ರತಿವೇಶೋಷಿ ಪ್ರವಾ ಭಾಹಿ ಪ್ರಮಾಪದ್ಯ ಸ್ವಾ. ಹೇಗೆ ಹೇಳ್ತಾರೆ ಅಂದರೆ, ಯಥಾ ಮಾಸ ಅಹರ್ಜರಂ, ತಿಂಗಳು ಕಳೀತಾ ಇರುತ್ತೆ, ದಿನಗಳು ಕಳೀತಾ ಇರುತ್ತೆ, ಆ ರೀತಿಯಾಗಿ ಬ್ರಹ್ಮಚಾರಿ ಬರ್ತಾನೇ ಇರಬೇಕು ನಮ್ಮ ಜೊತೆಗೆ, ನಾನ್ ಸ್ಟಾಪ್ ಆಗಿರಬೇಕು. ದಿನಗಳು ಒಂದಾದ್ಮೇಲೆ ಒಂದು ಹೇಗೆ ಬರುತ್ತೋ, ತಿಂಗಳು ಒಂದಾದ್ಮೇಲೆ ಹೇಗೆ ಬರುತ್ತೋ, ಹಾಗೆ ಶಿಷ್ಯ ಪರಂಪರೆ ಅನ್ನೋದು ಬೆಳೀತಾ ಹೋಗಬೇಕು. ಅದೇ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸೀಹಿ, ಜ್ಞಾನ ಸಂತತಿ ಬೆಳೆಸಬೇಕು ಅಂತ ಹೇಳ್ತಾರೆ. ಈ ಸಂತತಿ ಅಕಸ್ಮಾತ್ ಹೋದರೂ ಪ್ರಾಬ್ಲಮ್ ಇಲ್ಲ, ಗೊತ್ತಾಯ್ತು? ಆ ಸಂತತಿ ಹೋಗಬಾರ್ದು. ಜ್ಞಾನ ಸಂತತಿ ಏನಾದರೂ ಬ್ರೇಕ್ ಆಗಿಬಿಟ್ರೆ ಜಗತ್ತು ಏನಾಗುತ್ತೆ, ಜ್ಞಾನನೇ ನಾಶ ಆಗಿಬಿಡುತ್ತೆ. ಆದ್ದರಿಂದ ಎಂದೂ ಆ ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಒತ್ತು ಏನು ತಿಳ್ಕೊಂಡಾಗತ್ತಾವೆ. ಇದರಿಂದ ಕೇಳೋದು ಎಷ್ಟು ಮುಖ್ಯನೋ ಹೇಳೋದು ಅಷ್ಟೇ ಮುಖ್ಯ. ಆದ್ದರಿಂದ ಹೇಳೋದಕ್ಕೆ ಸಿದ್ಧತೆ ಮಾಡ್ಕೋಬೇಕು, ಅವ್ರ ಆಹ್ವಾನ ಕೊಡಬೇಕು ಅಂತ ಹೇಳ್ತಾ. ಇನ್ನು ಮುಂದೆ ಭಾಳಷ್ಟು ವಿಚಾರ ಬರುತ್ತೆ, ಇವತ್ತು ಶುರುವಾಗಿದೆ. ನಾಳೆ ದಿವಸನೇ ಮುಗಿಯೋದಿದ್ದು, ನಾಳೆ ಮುಗಿಸೋಣಂತೆ. ನಾಳೆಯಿಂದ ಸ್ವಲ್ಪ ವೇಳೆ ವ್ಯತ್ಯಾಸ ಇದೆ, ನಾಳೆ ಮತ್ತು ನಾಳೆ ಎರಡು ದಿವಸ ಮಾತ್ರ. ಇಲ್ಲಿ 8:00 ಕಾರ್ಯಕ್ರಮ ಶುರುವಾಗುತ್ತಂತೆ, ಅದಕ್ಕೆ ನಾವು 7:30 ಮುಗಿಸಿರ್ಬೇಕು. ಅದಕ್ಕೆ ನಾಳೆ ಎರಡು ದಿವಸ ಮಾತ್ರ, 7 to 8, ನಾಳೆ ನಾ 2 ದಿವಸ ಮಾತ್ರ, 3:00 to 7:00. 7 to 8 ನಾಳೆ ಮತ್ತು ನಾಡಿ, ಅದು ಸರಿಯಾಗಿ ಅಷ್ಟೊತ್ತಿಗೆ ಬಂದರೆ ಸರಿಯಾಗಿ ಮುಗಿಸ್ಬೇಕು, ಇಲ್ಲದ್ರೆ ಟೈಮ್ ಇಲ್ಲ. ಇನ್ನೂ ಟೈಮ್ ಹತ್ತಿರ ಬರ್ತಾ ಇದೆ. ದೊಡ್ಡ ಇದು ಮುಗಿದ ತಕ್ಷಣ ದೊಡ್ಡ ಉಪನಿಷತ್ತುಗಳೇ, ಐತರೇಯ ಚಾಂದೋಗ್ಯ ಭಾರಿ ದೊಡ್ಡ ಉಪನಿಷತ್ತು. ಈ ಪುಸ್ತಕ ಲೆಕ್ಕ ಹಾಕಿದ್ರೆ ಇಷ್ಟೇ ಮುಗಿದಿರೋದು, ಇಷ್ಟು ಭಾಗ ಇದೆ ಉಪನಿಷತ್ತುಗಳಲ್ಲಿ. ಆದ್ದರಿಂದ ಆದಷ್ಟು ಟೈಮ್ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲ ಆನಂದ ತೀರ್ಥವರತೇ ದಾನವಾರಣ್ಯ ಪಾಪಕೇ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸ. ಈಗ ಇದು ಕಾರ್ಯಕ್ರಮ ನಡೆಯಿದ ತಕ್ಷಣ ಅದಕ್ಕೆ ಕೆಳಗೇನು ಬಿಡಿಸ್ದಂತೆ ಹೋಗ್ಬೇಕಂತೆ, ಗೊತ್ತಾಯ್ತಾ? ಮಂತ್ರಾಕ್ಷತೆ ಆಗಲಿ ಹೂವುಗಳಾಗಲಿ ಯಾವುದು ಬಿಡಿಸ್ದೆ ಕ್ಲೀನಾಗುತ್ತೆ. ನಮಗೋಸ್ಕರ ಕೊಟ್ಟಿದ್ದಾರೆ ಅದು, ಅದನ್ನು ಸದುಪಯೋಗ ಮಾಡ್ಕೋಬೇಕು, ಅದು ದುರುಪಯೋಗ ಮಾಡ್ಕೋಬೇಕು. ಹಾಂ, ಅದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ಮಂತ್ರಾಕ್ಷ ಎಲ್ಲ ತಗೊಳ್ಳಿ, ಒಂಚೂರು ಕೆಳಗೆ ಅಲ್ಲ ಮಾಡ್ತಿ ಬಂದಿದೆ.
ಹೇಳ್ತೀನಿ.